ततश्च इष्टानिष्टप्राप्तिपरिहारादर्शनात् प्रमेदीपिका अतः ज्ञानशब्दो मुख्यार्थ एव एतद्ग्रन्थनिर्माणे भगवतः किं प्रयोजनम् ದೇವರಿಗೇನು ಪ್ರಯೋಜನ ಇಲ್ಲ, ಕೃಪಾಲು ರೀತಿ ಬೇರೆ ಕೃಪಾಲವಾಗಿ ಮಾತ್ರ ಮಾಡ್ತಾ ಇದ್ದಾನೆ. ಮೋಕ್ಷಸ್ಯ ಪುರುಷಾರ್ಥತಾ ಸಮರ್ಥನಾರ್ಥಂ ವಾದಿ ವಿಪ್ರತಿಪತ್ತೇ ತತ್ಸ್ವರೂಪ ನಿರ್ಧಾರಣಾರ್ಥಂಚ ಇಷ್ಟ ಇತ್ಯಾದ್ಯುಕ್ತಂ. ಬರೀ ಮೋಕ್ಷ ಸಾಧನ ಅಂತ ಹೇಳಿಬಿಟ್ಟಿದ್ರೆ ಮೋಕ್ಷದ ಸ್ವರೂಪವನ್ನು ಅನೇಕ ರೀತಿ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ಸುಖನೇ ಇಲ್ಲ, ಶೂನ್ಯಭಾವ, ಬ್ರಹ್ಮೈಕ್ಯ, ಸತತ ಊರ್ಧ್ವಗಮನ, ಏನೇನೋ ಹೇಳಿದವರಿದ್ದಾರೆ. ಅದಕ್ಕಾಗಲ್ಲ, ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇದು ಮೋಕ್ಷ ಮುಖ್ಯವಾದ ಲಕ್ಷಣ. ಇದು ಸಕಲ ಇಷ್ಟಗಳ ಪ್ರಾಪ್ತಿ, ಸಕಲ ಅನಿಷ್ಟಗಳ ನಿವೃತ್ತಿ, ಇದು ಮೋಕ್ಷದ ಅರ್ಥ. ಇದು ಇದು ತುಂಬ ಜನಕ್ಕೆ ಬೇರೆಯವರು ಅಧಿಕಾರರು ಯಾತಕ್ಕೆ ಹೇಳಿದ್ರು ಕಾರಣ ಕೊಡ್ತಾರೆ. ಸುಮ್ಮನೆ ಮೋಕ್ಷ ಮೋಕ್ಷ ಅಂದರೆ ಎಲ್ಲ ಏನೋ ತಿಳ್ಕೊಂಡು ಬರೀದ ರಿಸಲ್ಟ್ ಅಂದ್ರೆ ಏನಾಗುತ್ತೆ, ಏನು ಬೇಕಾದ್ರೆ ಆಗ್ಬೋದು, ಗೊತ್ತಾಯ್ತಾ, ಪಾಸ್ ಆಗ್ಬೋದು ಫೇಲ್. ಮುಕ್ತಿ ಶಬ್ದಕ್ಕೆ ಅದೇ ಅವಳು ಏನು ಮಾಡಿಲ್ಲ, ರಿಸಲ್ಟ್ ಬರಲಿ ಅಂತ ಕೇಳಿದಾಗಾಯ್ತು. ಅವರು ಮಂತಾರೆ, ಅವ್ರ ರಿಸಲ್ಟ್ ಬಂತವಳು ಅಂತ ಮಸ್ಕೆ ಹೋಗೋದು ಅಷ್ಟೇ ಹೊರತು ಆ ರೀತಿ ಕೇಳೋದಲ್ಲ. ಅದು ಆ ಅರ್ಥದಲ್ಲಿ ಮೋಕ್ಷ ಶಬ್ದದ ಅರ್ಥವನ್ನು ಸ್ಪಷ್ಟ ಮಾಡೋದಕ್ಕೋಸ್ಕರ ಸ್ವರೂಪ ನಿರ್ಧಾರಣಾರ್ಥಂಚ ಇಷ್ಟ ಇತ್ಯಾದ್ಯುಕ್ತ ಆತ್ಯಂತಿಕ ಇತ್ತೀಚೆ ಉಪಸ್ಕರ್ತವ್ಯಂ. ಅದೊಂದು ಪ್ರಶ್ನೆ ಹಾಕ್ಕೊಂಡು ಟೀಕಾರವ್ರ ಮಾತನ್ನು ಸೇರಿಸಿದರು. ಏನು ಅಂದರೆ, ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ಅಂತ ಹೇಳಿದರು. ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತಿದೆ. ನಮಗೆ ಇಷ್ಟಪ್ರಾಪ್ತಿ ಆಗ್ತಾ ಇದೆ, ಸ್ವಲ್ಪ ಹೌದಲ್ಲ, ಅನಿಷ್ಟ ನಿವೃತ್ತಿನೂ ಆಗ್ತಾ ಇದೆ. ಸದ್ಯ ಪಾರಾದ್ವಿ ಅಂತ ಅನಿಸ್ತದೋ ಇಲ್ಲೋ. ಮತ್ತು ಇದು ಮೋಕ್ಷ ಅಂತ ಯಾಕೆ ಕರಿಬಾರ್ದು ಅಂದರೆ, ಒಂದು ಪದ ಸೇರಿಸ್ಕೋಬೇಕಲ್ಲಿ, ಆತ್ಯಂತಿಕ ಇತ್ತೀಚೆ ಉಪಸ್ಕರ್ತವ್ಯ. ಆತ್ಯಂತಿಕ ಆದ್ರೇನು, ಟೋಟಲಿ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಆಗಬೇಕೇ ಹೊರತು ರಿಲೇಟಿವ್ ಸೆನ್ಸ್ನಲ್ಲಲ್ಲ. ಆ ರೀತಿ ಇಷ್ಟ ಅನಿಷ್ಟ ನಿವೃತ್ತಿಗಳನ್ನು ನಾವು ಅಪಾರ್ಥ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಇಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಸರ್ವಾತ್ಮನ ಆಗಬೇಕು. ಇಲ್ಲಿ ಮಧುವಿದಲ್ಲಿ ಹೇಳ್ತಾರೆ ಅಲ್ಲೇನಂತ, ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಇಷ್ಟಪಟ್ಟಿದ್ದೆಲ್ಲ ಸಿಗಬೇಕು, ಆ ಕ್ಷಣಕ್ಕೆ ಸಿಗಬೇಕು, ಪೂರ್ತಿ ಸಿಗಬೇಕು. ಇದು ಯಾವಾಗದಲ್ಲಿ ಮೋಕ್ಷದಲ್ಲಿ ಒಂದೇನೆ, ಈ ಕಾನ್ಸೆಪ್ಟ್ ಬೇರೆ ಯಾರಿಗೂ ಇಲ್ಲ. ಅದಕ್ಕೋಸ್ಕರನೇ ಅತ್ಯಂತ ಭಾಳ ವೃತ್ತಿ. ಈಗ ಒಂದು ಜ್ವರ ಬಂತು, ವಾಸಿ ಆಯ್ತು ಅಂತ ತಿಳ್ಕೊಬೋದು. ಅಂದ ಇನ್ನೊಂದು ಜ್ವರ ಬರಬಾರ್ದಂತ ಏನೂ ಇಲ್ಲ, ರಿಲ್ಯಾಪ್ಸ್ ಆಗಬಾರ್ದಂತೂ ಇಲ್ಲ, ಗೊತ್ತಾಯ್ತಾ. ಆ ಕಾಲಕ್ಕೆ ವಾಸಿ ಆಯ್ತು ಅಷ್ಟೇ. ಆದರೆ ಇದು ಹಾಗೆ ಅತ್ಯಂತಿಕ ಅನಿಷ್ಠ ವೃತ್ತಿ ಆಗಬೇಕು. ಒನ್ಸ್ ಫಾರ್ ಆಲ್ ಹೋಗ್ಬಿಡು, ರೂಟ್ ಔಟ್ ಆಗಬೇಕು. ತಾಪತ್ರಯ ಉನ್ಮೂಲನ ಭಾಗವತಲ್ಲಿ ಅದನ್ನೇ ಹೇಳಿದರು. ತಾಪತ್ರಯ ಪರಿಹಾರ ಅಂದ್ರೇನು, ಉನ್ಮೂಲನ ಆಗಬೇಕೆ ಹೊರತು ಸ್ವಲ್ಪ ದೂರ ಹೋದ್ರೆ ಸಿಂಹ ಬಂದಿದ್ದು ದೂರ ಹೋಯ್ತು, ಮತ್ತೆ ಯಾವ ಬರುತ್ತೆ ಯಾರಿಗೆ ಗೊತ್ತು. ಆದರೆ ಡೆಸ್ಟ್ರಾಯ್ ಆಗಿಬಿಡಬೇಕು ಅಂತ ಒಂದು ಸ್ಥಿತಿ ಸಿಗೋದು ಎಲ್ಲಿ ನಮಗೆ, ಮೋಕ್ಷದಲ್ಲಿ ಮಾತ್ರನೇ. ಅದಕ್ಕಾಗಿ ಉಪಸ್ಕರ್ತವ್ಯ ಬಂದರೆ ಸೇರಿಸ್ಕೋಬೇಕು ಅಂತ ಅರ್ಥ. ಆತ್ಯಂತಿಕ ಇತ್ತೀಚೆ ಉಪಸ್ಕರ್, ಅದಕ್ಕೆ ಈ ಉಪ್ಪಿನಕಾಯಿಗಳು ಏನಂತ ಕರೀತಾರೆ, ಸೇರಿಸ್ಕೊಳ್ಳೋದು ಅಂತ ಅರ್ಥ. ನುಣಿಸ್ಕೊಳ್ಳೋದು ಅಂತಾರಲ್ಲ, ಸೇರಿಸ್ಕೋಬೇಕು. ಅವಾಗ ಏನಾಗುತ್ತೆ, ಅದಕ್ಕೆ ರುಚಿಯಲ್ಲಿ ಬದಲಾವಣೆ ಆಗುತ್ತೆ. ಉಪ್ಪು ಈ ಪದ ಸೇರಿಸ್ಕೊಂಡ್ಬಿಟ್ಟಾಗ ಪೂರ್ತಿ ಅರ್ಥ ಆಗುತ್ತೆ ನಮಗೆ. ಆಚಾರ್ಯ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ಹೇಳಿದ ಹೋದ ಮುಖ್ಯ ಅರ್ಥನೇ ತಗೋಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಮುಖ್ಯ ಮುಖ್ಯಗಳ ಮಧ್ಯೆ ಯಾವಾಗ ಯಾವ ಅರ್ಥ ತಗೋಬೇಕು, ಮುಖ್ಯ ಅರ್ಥನೇ, ಮುಖ್ಯ ಅರ್ಥ ಆತ್ಯಂತಿಕ ಅಂತಾನೆ ಅರ್ಥ. ಅದು ಸ್ಪಷ್ಟ ಮಾಡೋದು ಸ್ವೀಕಾರ ಉದ್ದೇಶ ಏನು ಇಲ್ಲದ ಹೇಳೋದಲ್ಲ, ಇರೋದನ್ನ ಏನು ಮಾಡಬೇಕು ಅವರು, ಹೇಗೆ ಸೂತ್ರ ಗೀತಾರ್ಥವನ್ನು ಹೇಳೋ ಉದ್ದೇಶ ಭಾಷ್ಯಕಾರರದು, ಹಾಗೆ ಭಾಷ್ಯಾರ್ಥ ಹೇಳೋದು ಟೀಕಾಕಾರರ ಉದ್ದೇಶ. ಬೇರೆ ಮತ್ತಲ್ಲಿ ಹಾಗಲ್ಲ, ಭಾಷ್ಯನೇ ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಭಾಷ್ಯನೇ ತಪ್ಪು ಅಂತ ಹೇಳಿಬಿಡ್ತಾರೆ ಕೊನೆಗೆ. ಇದೆಲ್ಲ ಅದು ನಿಜವಾದ ಟೀಕೆಗಳಲ್ಲ. ಅದಕ್ಕಾಗಿ ಆ ಮಾತನ್ನು ಸೇರಿಸಿದರು. ಸಾಧನಂಚ ಧರ್ಮಜ್ಞಾನ ಸ್ವರೂಪ, ಯಾವುದು ಸಾಧನ ಆಗಿದ್ರೆ ಧರ್ಮಜ್ಞಾನ ಸ್ವರೂಪ, ಧರ್ಮದ ಸ್ವರೂಪ ಜ್ಞಾನದ ಸ್ವರೂಪ ತಿಳ್ಕೊಳ್ಳೋದೇ ದೊಡ್ಡ ಸಾಧನೆ. ಬರೀ ಧರ್ಮ ಅಂದರೆ ದೊಡ್ಡದ್ರೆ ಯಾವುದು ಧರ್ಮ, ಉತ್ತರ ಹೇಳೋದು, ಏನೋ ಉತ್ತರ ಹೇಳಿದ್ರೆ ಉತ್ತರ ಆಗಲಿಲ್ಲ, ಉತ್ತರ ಏನಾಗಿರ್ಬೇಕದು, ಸರಿ ಇರಬೇಕು. ಧರ್ಮಾಚರಣೆ ಅಂದರೆ ಏನಾಗಿರ್ಬೇಕದು, ಶಾಸ್ತ್ರೋಕ್ತವಾದ ಧರ್ಮಾಚರಣೆ ಆಗಬೇಕು. ಜ್ಞಾನ ಅಂದರೆ ಏನಾಗಿರಬೇಕು, ಯಥಾರ್ಥ ಜ್ಞಾನ ಆಗಬೇಕು. ಅದು ಯಾರ ಬಗ್ಗೆ ಆಗಬೇಕು, ಬ್ರಹ್ಮಜ್ಞಾನನೇ ಆಗಬೇಕು. ಅದನ್ನು ಹೇಳೋದಕ್ಕೋಸ್ಕರ ಬಂದಿದ್ದಾರೆ. ಬ್ರಹ್ಮಜ್ಞಾನ ಹೇಳೋದಕ್ಕೋಸ್ಕರ ಬಂದವರು ಯಾರು, ಪರಬ್ರಹ್ಮನೇ. ಪಾಕ್ಷಾತ್ ವೇದವ್ಯಾಸ ದೇವರೇ ಬಂದು ರಚನೆ ಮಾಡುತ್ತಿದ್ದಾರೆ. ಅದು ಕಳಿಸಿಕೊಟ್ಟಿದ್ದ ಯಾರನ್ನ, ಅರ್ಥ ಬರೀಲಿಕ್ಕೆ, ಭಾವಿ ಬ್ರಹ್ಮದೇವರನ್ನು. ಬ್ರಹ್ಮ ಭಾವಿ ಬ್ರಹ್ಮ ನಾನು ವೇದಾನ ಉದ್ಧೃತತ್ವ ತತೇವ ಧರ್ಮಾದಿ ಪ್ರತಿಪತ್ತಿಯ ಸಂಭವ ಕಿಂ ಭಾರತ ನಿರ್ಮಾಣೇನ. ಒಂದೊಂದೇ ಪ್ರಶ್ನೆ ಹಾಕೋತಾರೆ ಆಚಾರ್ಯ, ಒಂದೊಂದು ಮಾತು ಸ್ಪಷ್ಟ ಮಾಡ್ತಾರೆ. ಸರಿ, ಇದಕ್ಕೆ ನೀವು ಆಯಿತು, ವೇದ ಉದ್ಧಾರ ಮಾಡಿರಿ ವೇದವ್ಯಾಸದೇವರು, ವೇದಾರ್ಥ ಜ್ಞಾನವಾದ್ರೆ ಆಗತ್ತೆ ಅಂತ ಹೇಳಿದಿರಿ. ವೇದದಲ್ಲಿ ಧರ್ಮ ಸ್ವರೂಪ ಬಂದಿದೆ, ವೇದೋ ಕಿಲೋ ಧರ್ಮ ಮೂಲಂ ಅಂತ ವಾಕ್ಯ ಇದೆ. ಮತ್ತು ವೇದ ಉದ್ಧಾರ ಮಾಡಿದ್ರಲ್ಲ ವೇದವ್ಯಾಸದೇವರು, ವೇದಗಳೆಲ್ಲ ಏನಾಗಿದ್ವಾಗ ಎಲ್ಲ ಲುಪ್ತವಾಗಿ ಹೋಗಿತ್ತು. ವೇದವ್ಯಾಸರು ಏನು ಮಾಡಿದರು, ಎಲ್ಲ ವೇದಗಳನ್ನು ಹೊರಗೆ ಹಾಕಿದರು. ಸಾಕಲ್ಲ, ಮತ್ತೆ ಮಹಾಭಾರತ ಬರೀಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ, ನಾನು ವೇದಾನ ಉದ್ಧೃತತ್ವಾತ್ ತತೇವ ಧರ್ಮಾಧಿಪತಿಪತ್ಯ ಸಂಭವಾತ್ ಕಿಂ ಭಾರತ ನಿರ್ಮಾಣೇನ. ವೇದಗಳನ್ನು ಉದ್ಧಾರ ಮಾಡಿದ್ದಾರೆ, ಅದರಿಂದನೇ ನಮಗೆ ಧರ್ಮಜ್ಞಾನ ಬರುತ್ತೆ, ಮತ್ತೆ ಮಹಾಭಾರತ ಬರೀಬೇಕು ಅಂತ ಹೇಳ್ತಾರೆ. ಬಂತೇನೋ ಸರಿನೇ, ಅರ್ಥ ಆಗಬೇಕಲ್ಲ. ಅರ್ಥ ಆಗೋಕ್ಕೋಸ್ಕರ ಏನು ಮಾಡಿದರು, ಮಹಾಭಾರತವನ್ನು ಬರೆದರು. ವೇದಾರ್ಥಕ್ಕೂ ಮಹಾಭಾರತ ಮತ್ತು ಸಂಬಂಧ ಇದೆಯಾ ಅಂದರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇ ಬಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಚರಿಷ್ಯತ್. ವೇದಾರ್ಥ ಆಗಬೇಕಾದ್ರೆ ಇತಿಹಾಸ ಪುರಾಣಗಳನ್ನು ಸೇರಿಸ್ಕೊಂಡು ಹೋದಾಗ ವೇದಾರ್ಥ ಆಗುತ್ತೆ ಹೊರತು ಹಾಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಇತಿಹಾಸ ಪುರಾಣಗಳನ್ನು ರಚಿ, ಇತಿಹಾಸದಲ್ಲಿ ಮಹಾಭಾರತ ಸೇರಿದೆ, ಆದ್ದರಿಂದ ಬರಲೇಬೇಕಾಯಿತು. ಬರೆದರು. ಒಂದೊಂದೇ ಪ್ರಶ್ನೆಗೆ ಉತ್ತರ. ಮನೆಯಲ್ಲಿ ಏನು ಹೇಳಿದರು, ಪದಾರ್ಥ ಇಲ್ಲ ಅಡುಗೆ ಇಲ್ಲ ಅಂದರು. ಪದಾರ್ಥ ಅಂದಿಟ್ರು, ಅಡುಗೆ ಒಂದು ಬಂದಿಲ್ಲ ಮತ್ತು ಅಡುಗೆ ಇಲ್ಲ ಅಂದರು. ಪದಾರ್ಥ ಬಂದಿಲ್ಲ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಪದಾರ್ಥ ಇದ್ದು ಮಾತ್ರಕ್ಕೆ ಏನಾಗೋದಿಲ್ಲ, ಊಟ ಮಾಡೋಕ್ಕೆ ಬರೋದಿಲ್ಲ. ಏನು ಮಾಡಬೇಕು, ಅದನ್ನು ಪಾಕ ಮಾಡಬೇಕು. ಪಾಕಕ್ಕೋಸ್ಕರ ಪಾಕ ಸ್ಪೆಷಲಿಸ್ಟ್ ಆಗಬೇಕಾದ್ರೆ, ಯಾರ್ಯಾರು ಮಾಡಿದ್ರೆ ಪಾಕ ಆಗಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ಈಗ ವೇದವ್ಯಾಸ ದೇವರು ವೇದಗಳನ್ನು ಇಟ್ಟು, ಅವೆಲ್ಲ ಏನದು ಅಡುಗೆ ಸಾಮಗ್ರಿ ಅಂತ ಹಾಕಿ. ಅದರಿಂದ ಪಾಕ ತಯಾರು ಮಾಡಬೇಕಾದ್ರೆ ಯಾರಾಗಬೇಕು, ಅದಕ್ಕೆ ಪರಿಣತರಾಗಬೇಕು. ಅಂಥವ್ರು ಯಾರು ಅಂದರೆ, ಎಲ್ಲದಕ್ಕೂ ಮೂಲ ಕಾರಣ ತೇನವಿನ ತೃಣಮಪಿನ ಚರತಿ. ಆದ್ದರಿಂದ ವೇದವ್ಯಾಸ ರೂಪದಿಂದ ಪರಮಾತ್ಮನೇ ಮಹಾಭಾರತವನ್ನು ಬರೆದು ಇತ್ಯಥ ಉಕ್ತಂ ಸರ್ವ ವೇದಾರ್ಥ ಇದೆ. ಆಗ ಒಂದು ಪ್ರಶ್ನೆ ಬಂತು, ಸ್ವಲ್ಪ ಸ್ವಲ್ಪ ವೇದಾರ್ಥ ಪುರಾಣಗಳಿಂದ ಹಾಗೆ ಆಗುತ್ತೆ ಅಂತ ಕೇಳಿದರೆ, ಸರ್ವ ವೇದಾರ್ಥ ಆಗಬೇಕು ನಮಗೆ. ಸರ್ವ ವೇದಾರ್ಥ ಆಗಬೇಕಾದ್ರೆ ಬೇರೆ ದಾರಿ ಇಲ್ಲ. ಮಹಾಭಾರತ ರಚನೆಯೇನು ಮಾಡಬೇಕಾಗಿತ್ತು. ಅನೇನ ವೇದ ಅಧಿಕಾರಿಣಾಂ ತ್ರೈವರ್ಣಿಕಾನಾಂ ಪುಂಸಾಂ ವೇದಾರ್ಥ ಜ್ಞಾನ ಉಪಾಯೋ ಭಾರತಮಿತಿ ಸೂಚೆಯಿದೆ. ಇದರಿಂದ ವೇದ ಬರತಕ್ಕಂಥ ಅಧಿಕಾರ ಇದ್ದವರಿಗೂ ಸಹ ಮಹಾಭಾರತ ಬೇಕೇ ಬೇಕು. ವೇದಾರ್ಥವಾಗಲಿಕ್ಕೆ ಮಹಾಭಾರತ ಬೇಕು, ಆದ್ದರಿಂದ ವೇದ ಅಧಿಕಾರಿಗಳಿಗೂ ಬೇಕು. ಇನ್ನು ವೇದ ಅನಧಿಕಾರಿಗಳಿಗಂತೂ ಅದೇ ಟೆಕ್ಸ್ಟು ಮೇನ್ ಟೆಕ್ಸ್ಟು. ವೇದ ಅನಧಿಕಾರಿಗಳಿಗೆ ಮಹಾಭಾರತ, ವೇದಾಧಿಕಾರಿಗಳಿಗೂ ಕೂಡ ವೇದಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳೋದಕ್ಕೋಸ್ಕರ ಮಹಾಭಾರತ ಬೇಕು. ಒಟ್ಟಿಗೆ ಮಹಾಭಾರತ ಯಾರಿಗೆ ಬೇಕಾಯ್ತು? ಈಗ ವೇದಾಧಿಕಾರಿಗಳಿಗೂ ಬೇಕು, ವೇದ ಅನಧಿಕಾರಿಗಳಿಗೂ ಬೇಕು. ಕಿಂಚ ವೇದ ಅನಧಿಕಾರಿಣಾಂ ವೇದ ತುಲ್ಯತ್ವಾಚ್ಯ ತನ್ನಿರ್ಮಾಣ ಯುಕ್ತಮಿತ್ಯಾಶಯಮಾನಾಹ ವೇದೇತಿ. ತ್ರೈವರ್ಣಿಕ ಮೂರು ವರ್ಣದವರು ಅಂದರೆ ಯಾರು? ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಮೂರು ತ್ರೈವರ್ಣಿಕರು ಅಂತ ಹೆಸರವರು. ಅವರಿಗೆಲ್ಲ ಏನಿದೆ, ವೇದಾಧಿಕಾರ ಇದೆ. ಮೂರು ಜನಕ್ಕೂ ವೇದಾಧಿಕಾರ ಇರೋದ್ರೆ ತ್ರೈವರ್ಣಿಕರು ಅಂತ ಕರೆದರು. ಪ್ರಾಮಾಣ್ಯ ಧರ್ಮ ವೇದೇತಿ ತದನೇನ ಪರಮಾಪ್ತಿ ಮೂಲತ್ವಾನ್ ಮಹಾಭಾರತಸ್ಯ ಪ್ರಾಮಾಣ್ಯ. ಹೀಗೆ ಮಹಾಭಾರತವನ್ನು ಬರೆದ ಸಾಕ್ಷಾತ್ ನಾರಾಯಣ ವಿಷಯ ಸಕಲ ವೇದಾರ್ಥ ಯೋಗ್ಯರಿಗೆ ತಿಳಿಸ್ಬೇಕು ಅಂತ ಬರೆದಿದ್ದರಿಂದ, ಆಪ್ತಿ ನಿಶ್ಚಯವಾಗಿದ್ದರಿಂದ ಮಹಾಭಾರತಕ್ಕೇನು ಬಂತು, ಪ್ರಾಮಾಣ್ಯ ಬಂತು, ವೆರಿಡಿಟಿ ಬಂತು. ಧರ್ಮ ಪರಂ ಅಪರಂಚ ತತ್ವ ವಿಷಯ. ಧರ್ಮ ಎರಡು ವಿಧ, ಪರ ಮತ್ತು ಅಪರ ಅಂತೇಳಿ. ಪರ ಅಂದ್ರೇನು, ಪರಲೋಕದ ಸಾಧನವಾದರೆ ಪರ, ಈ ಲೋಕದ ಸಾಧನವಾದರೆ ಅಪರ. ಎರಡನ್ನೂ ಹೇಳಿಕೊಟ್ಟು ಪೂರ್ತಿ ಧರ್ಮ ಅಂದರೆ ಎರಡೂ ಆಗಬೇಕು. ಒಂದನ್ನು ಆಚರಣೆ ಮಾಡಿದ ಧರ್ಮ ಆಗೋದು, ಎರಡನ್ನೂ ಸೇರಿಸ್ಬೇಕು ನಾವು. ಇವತ್ತು ಲೋಕದಲ್ಲಿ ಏನಾಗಿದೆ, ಒಳ್ಳೆ ಕೆಲಸ ಸಿಕ್ತು, ಹೊಟ್ಟೆಪಾಡು ನಡೆದೋಗ್ಬಿಡುತ್ತೆ. ಸರಿ, ಮುಂದೆ ಏನಾಗಿದ್ರೆ, ಪರಲೋಕದ ವ್ಯವಸ್ಥೆ ಏನು ಮಾಡ್ಕೊಂಡಾಗಾಯ್ತು, ಗೊತ್ತಾಯ್ತಾ? ಪರಲೋಕದ ವ್ಯವಸ್ಥೆನೂ ಇರಬೇಕು, ಈ ಲೋಕದ ವ್ಯವಸ್ಥೆನೂ ಆಗಬೇಕು. ಇವತ್ತು ಊಟ ಮಾಡ್ತಾ ಮಾಡ್ತಾ ನಾಡಿಗೇನಂತ ಯೋಚನೆ ಮಾಡ್ತಾರೋ ಇಲ್ವೋ? ಊಟ ಮಾಡಿ ಮನೆ ಬಿಡೋದಿಲ್ಲ, ತಕ್ಷಣ ಕೆಲಸ ಶುರು ಮಾಡ್ತಾರೆ. ಅದು ನಾಳೆಗೆ ಆಗುವ ವ್ಯವಸ್ಥೆ ಆಗಬೇಕಲ್ಲ. ನಾಳೆ ಅಂದಿರೋದು ಗ್ಯಾರಂಟಿ ಅಂದಮೇಲೆ ಪರಲೋಕ ಇರೋದೂ ಗ್ಯಾರಂಟಿನೇ. ಇವತ್ತಿಗೆ ನಾಳೆ ಹೇಗಿದೆಯೋ, ಜೀವ ಮೃತನಾದ ಮೇಲೆ ಕೂಡ ಯಾವುದಿದೆ, ಪರಲೋಕ ಇದ್ದೇ ಇದೆ. ಅಲ್ಲಿ ರಕ್ಷಣೆ ವ್ಯವಸ್ಥೆ ಯಾವುದರಿಂದ ಸಾಧ್ಯ? ಧನದಿಂದ ಸಾಧ್ಯ ಇಲ್ಲ. ಧನದಿಂದ ಯಾತಕ್ಕೆ ಸಾಧ್ಯ ಇಲ್ಲ? ಧನ ಪರಲೋಕಕ್ಕೆ ಬರೋದಿಲ್ಲ, ಅದರಿಂದ ಸಾಧ್ಯ ಇಲ್ಲ. ಯಾವುದು ಬರುತ್ತೆ? ಧರ್ಮ, ಪುಣ್ಯ ಪಾಪಗಳೇ ಧರ್ಮ, ಅದು ಬರುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಂಥ ನಾಸ್ತಿಕನಿಗೂ ಏನಾಗುತ್ತೆ, ಧರ್ಮದ ಮಹತ್ವ ತಿಳಿಯುತ್ತೆ. ಈ ಧರ್ಮವನ್ನು ಇವತ್ತು ಏನೋ ಒಂದು ರೀತಿ ಹೇಳಿರೋದ್ರಿಂದ ಜನಕ್ಕೆ ತಿಳಿಯೋದಿಲ್ಲ. ಅದು ಸರಿಯಾಗಿ ಹೇಳಿದ್ರು ಶ್ರೀಮದ್ ಆಚಾರ್ಯ. ಏನ ಆ ಅಪರ ಬೇರೆ, ಪರ ಅಪರ ಅಂತ ಹೇಳಿದರೆ ಧರ್ಮದಲ್ಲಿ ಆ ಅಪರ ಕಾರ್ಯ ಪರ ಕಾರ್ಯ ಅಂಬುದು ಬೇರೆ. ಇದು ಇಲ್ಲಿ ಅಪರ ಅಪರ ಅಂತ ಹೇಳಿದರೆ ಪರಧರ್ಮ ಅಪರ ಧರ್ಮ ಮೋಕ್ಷೋಪಿ. ಇವತ್ತು ವಿದ್ಯಾರ್ಥಿ ಪರೀಕ್ಷೆಗೆ ಓದಿ ಮುಖ್ಯ ಮಾಡೋದೆಲ್ಲ ಮುಖ್ಯವಾದ ಕೆಲಸ. ಆದರೆ ಪರೀಕ್ಷೆಗೆ ಹೋಗೋದು, ಡ್ರೆಸ್ ಹಾಕ್ಕೊಡೋದು, ಕಾಲೇಜ್ ಹೋಗೋದು, ಪುಸ್ತಕ ಇಸ್ಕೊಳ್ಳೋದು, ರಿಜಿಸ್ಟರ್ ನಂಬರ್ ಎಲ್ಲ ಸೆಕೆಂಡರಿ ಅವೆಲ್ಲ. ಬಟ್ ಹಾಕ್ತಾ ಹೋದ್ರೆ ಪಾಸ್ ಆಗೋದಿಲ್ಲ ಅವನು. ರಿಜಿಸ್ಟರ್ ನಂಬರ್ ಹಾಕಿ ಮಾಡಿದ್ದು ಹಾಕಿದ ಮಾತ್ರಕ್ಕೆ ಯಾರೂ ಪಾಸ್ ಆಗೋದಿಲ್ಲ. ರಿಜಿಸ್ಟರ್ ನಂಬರ್ ಹಾಕ್ತಾನೆ ಹೋದ್ರೆ ಮತ್ತೆ ಪಾಸ್ ಆಗೋದಿಲ್ಲ, ಗೊತ್ತ? ಯಾಕೆ ಎಂಟ್ರಿನೇ ಡಸ್ಟ್ಬಿನ್ಗೆ ಹೋಗುತ್ತೆ, ಯಾರು ಅಂತ ಗೊತ್ತೇ ಆಗೋದಿಲ್ಲ. ಮೊದಲು ಅದು ಬೇಕು, ಆದರೆ ಅದಷ್ಟೇ ಸಾಲದು. ಅದು ಬೇಕು, ಅದಷ್ಟೇ ಸಾಲದು. ನಮಗೆ ಇಹಲೋಕದ ಕೆಲಸಗಳಾಗಬೇಕು, ಆದರೆ ಅಷ್ಟಕ್ಕೆ ಸ್ಟಾಪ್ ಆಗಬಾರ್ದು. ಇವತ್ತು 199 ಪಾಲು ಜನ ಏನು ಮಾಡ್ತಾರೆ ಅಲ್ಲಿ ಫುಲ್ ಸ್ಟಾಪ್, ಮುಂದೆ ಯೋಚನೆ ಮಾಡೋದಿಲ್ಲ. ಅದರಿಂದಾಗಿನೇ ಅದು ತಿಳುವಳಿಕೆ ಇಲ್ಲದವ್ರ ಕೆಲಸ. ತಿಳುವಳಿಕೆ ಇದ್ದವನು ಯಾವಾಗಲೂ ಪುಣ್ಯ ಪಾಪಕ್ಕೆ ಹೆದರೋದು, ಧರ್ಮಾಚರಣೆ ಯೋಚನೆ ಮಾಡೋದು, ಅವೆಲ್ಲ ಬಹಳ ಮುಖ್ಯವಾದ ಅಂಶ. ಧರ್ಮ ಪರಮ್ಮ ಪರಂಚ ತತ್ವ ವಿಷಯ. ಅವರು ದಿನಗೂಲಿ ಕೆಲಸಕ್ಕೆ ಹೋಗ್ತಿರ್ತಾನೆ, ಒಂದು ದಿವಸ ಹೋಗಲಿಲ್ಲ, ನಾಳಿಂದ ಬರಬೇಡ ಅಂತಾರೆ, ಬಿಡು ಅಂತಾನೆ. ಯಾಕೆ ಅವ್ರ ನಷ್ಟ ಏನಾಯ್ತು ಅವನಿಗೀಗ? ದಿನಗೂಲಿ ಹೋಯ್ತು ಅಷ್ಟೇ, ಏನು ನಷ್ಟ ಇಲ್ಲ. ಆದರೆ ಪರ್ಮನೆಂಟ್ ಕೆಲಸಕ್ಕಿದ್ದವನು ಕೆಲಸಕ್ಕೆ ಹೋದ್ರೆ ನಾಳಿಂದ ಬರಬೇಡ, ಅದು ಏನಾಗುತ್ತೆ ಅವನಿಗೀಗ? ಅವನು ಫ್ಯೂಚರೇ ಹೋಗ್ಬಿಡುತ್ತಾನೆ. ಕೆಲಸ ಹೋಯ್ತು, ಇನ್ಕ್ರಿಮೆಂಟ್ ಹೋಯ್ತು, ಪ್ರಮೋಷನ್ ಹೋಯ್ತು, ಪೆನ್ಷನ್ ಹೋಯ್ತು, ಎಲ್ಲ ಹೋಯ್ತು. ಅರ್ಥ ಆಯ್ತಾ? ನಮ್ದೆಲ್ಲ ದಿನಗೂಲಿ ಲೆಕ್ಕದಲ್ಲಿ ನಾವು ಬದುಕಬಾರ್ದು. ಯಾವ ರೀತಿ ಬದುಕಬೇಕು? ಜೀವ ಶಾಶ್ವತ, ಅನಿತ್ಯ ಅಲ್ಲ ಜೀವ. ಜೀವ ನಿತ್ಯ. ಆದ್ದರಿಂದ ನಿತ್ಯವಾದ ಜೀವನಿಗೆ, ನಿತ್ಯವಾದ ಬದುಕಿಗೆ ಧನಾದಿಗಳು ಸಾಧನೆ ಆಗೋದಿಲ್ಲ. ಯಾವ್ದು ಬೇಕದಕ್ಕೆ? ಧರ್ಮಾದಿಗಳೇ ಸಾಧನೆ ಆಗೋದು. ಆ ಧರ್ಮಕ್ಕೋಸ್ಕರ ಧನ ಬೇಕು. ಯಾತಕ್ಕೆ ಬೇಕದು? ಧರ್ಮಾಚರಣೆಗೆ ಬೇಕೇ ಹೊರತು ಅದು ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಅಲ್ಲ. ಅಲ್ಟಿಮೇಟ್ ಆಗೋದು ಯಾವುದು? ಇವತ್ತು ಇಡ್ಲು ನಮಗೆ ಬೇಕು, ಸೌದೆ ನಮಗೆ ಬೇಕು, ತಿನ್ನಕ್ಕಲ್ಲ. ಯಾವ್ದಕ್ಕೆ ಬೇಕದು? ಅಡುಗೆ ಮಾಡಕ್ಕೆ ಬೇಕಾಗುತ್ತೆ ಹೊರತು ಅದನ್ನು ನಾವು ಯಾರು ತಿನ್ನೋದಿಲ್ಲ. ಅದಿಲ್ದವ್ರು ಅಡುಗೆ ಮಾಡಕ್ಕೆ ಬರೋದಿಲ್ಲ. ಸೊ ಲೌಕಿಕ ಅನ್ನೋದು ಹಾಗೆ, ಅದಿರಬೇಕು, ಅದೇ ಫೈನಲ್ ಆಗಬಾರ್ದು. ಅದನ್ನು ಹೇಳೋದಕ್ಕೋಸ್ಕರನೇ ತಜ್ಞಾನಂ ಚ ಅವಾಂತರ ಪ್ರಯೋಜನಂ. ಇವಳಿಗೆ ಜ್ಞಾನ ಅಂಬುದು ಅವಾಂತರ ಪ್ರಯೋಜನ. ಮುಖ್ಯವಾದ ಪ್ರಯೋಜನ ಯಾವುದು ಅಂದರೆ ಮೋಕ್ಷ ಪರಮ. ಮುಖ್ಯವಾದ ಗುರಿ ಮೋಕ್ಷ ಆಗಬೇಕು. ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದು ಪ್ರೈಸ್ ಸನ್ಮಾನ ಮಾಡಿಬಿಟ್ರು, ಪ್ರೈಸ್ ಕೊಟ್ಟರು. ಆ ಪ್ರೈಸ್ ಮುಖ್ಯ ಉದ್ದೇಶ ಅಲ್ಲ. ಕೆಲಸ ಸಿಗಬೇಕವನೇ ನಾಳೆ? ಕೆಲಸ ಸಿಗದೆ ಹೋದರೆ ಎಷ್ಟೋ ದಿನ ಹಾಗಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ತಗೊಂಡವರು ಇದ್ದಾರೆ ಪಾಪ, ಅವರಿಗೆ ಪದ್ಮಶ್ರೀ ಬೆಲ್ಲ ಬಂದು ಹೋಗಿಬಿಟ್ಟಿದೆ. ಆದರೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಈ ಪ್ರಶಸ್ತಿ ವಾಪಸ್ ಕೊಡ್ತೀವಿ, ದಯವಿಟ್ಟು ನಮಗೆ ಅನ್ನ ಕೊಡಿ ಅಂತ ಕೇಳ್ತಾರೆ. ಇದಾಗಿರ್ತಾರೆ, ಭಾರಿ ಬಡವರು ಇರ್ತಾರೆ ಪಾಪ. ಪ್ರಶಸ್ತಿ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಇದು ತಗೊಂಡು ಏನು ಮಾಡೋಣ ಅಂತ ಕೇಳ್ತಾರೆ. ಪ್ರಶಸ್ತಿಯಿಂದ ನಮಗೆ ಅನ್ನ ಹೊಟ್ಟೆ ತುಂಬೋದಿಲ್ಲ. ಆ ಪ್ರಶಸ್ತಿ ಮಾಡ್ಕೊಂಡವರು ಇದ್ದಾರೆ ಕೆಲವರು ಪಾಪ, ಪ್ರಶಸ್ತಿನೇ ಮಾಡ್ಕೊಂಡ್ಬಿಡ್ತೀವಿ ಅಂತಾರೆ. ಯಾಕೆ? ಅದು ಅವಾಂತರ ಪ್ರಯೋಜನ. ಮುಖ್ಯ ಪ್ರಯೋಜನ ಏನು? ಬದುಕಾಗಬೇಕು. ಯಾವುದೇ ರೀತಿ ಮುಖ್ಯ ಜೀವನ ಅಂದರೆ ಮೋಕ್ಷ ಸಿಗಬೇಕು. ಮೋಕ್ಷ ಸಿಕ್ಕದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಸಾಧನ ಹೌದು, ಅವಾಂತರ ಸೆಕೆಂಡರಿ ಅಂತ. ಧರ್ಮ ಜ್ಞಾನ ಎರಡಿದೆ. ಈಗ ಧರ್ಮಜ್ಞಾನದಲ್ಲಿ ಧರ್ಮ ಅನ್ನೋದು ಸೆಕೆಂಡರಿ, ಜ್ಞಾನ ಅನ್ನೋದು ಪ್ರೈಮರಿ. ಅದರ ಫಲ ಅನ್ನೋದು ಮೋಕ್ಷ. ಜ್ಞಾನದ ಫಲ ಇನ್ಯಾವುದೂ ಅಲ್ಲ, ಮೋಕ್ಷನೇ ಫಲ. ಇವತ್ತು ಜ್ಞಾನ ಬಂತು, ಪ್ರಶಸ್ತಿ ಬಂತು, ಅದು ಫಲ ಅಲ್ಲ. ಹೇಳಿದ ವಿದ್ಯಾರ್ಥಿಗೆ ಪ್ರೈಸ್ ಕೊಟ್ಟರೆ ಫಲ ಅಲ್ಲ, ಕೆಲಸ ಸಿಗಬೇಕು ಅವನಿಗೆ. ಸೊ ಮೋಕ್ಷ ಆಗದೆ ಹೋದರೆ ಎಂಥ ಲೋಕದ ದೊಡ್ಡ ಪ್ರಸಿದ್ಧಿ ಕೂಡ ಅಥವಾ ರಾಜ ಮಹಾರಾಜರ ಸನ್ಮಾನ ಕೂಡ ಏನಿಲ್ಲ, ಅದಕ್ಕೆ ಮಹತ್ವ ಇಲ್ಲ. ಮೋಕ್ಷ ಸಿಕ್ಕರೆ ಮಾತ್ರ ಮಹತ್ವ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಯಾವುದಕ್ಕೆ ಉಪಯೋಗಿಸ್ಬೇಕು ನಾವು? ಮೋಕ್ಷ ಸಾಧನೆಗೆ. ಮೋಕ್ಷ ಕೊಡೋದು ಯಾರು? ಪರಮಾತ್ಮ. ಸೊ ಆತನ ಪ್ರಸಾದ ಆದರೆ ಮೋಕ್ಷ ಆಗೋದ್ರಿಂದ ಪ್ರತಿಯೊಂದು ಕಾರ್ಯದಲ್ಲಿ ಏನಂತ ಸೇರಿಸ್ತೇವೆ ನಾವು? ವಿಷ್ಣು ಪ್ರೀತ್ಯರ್ಥಂ ಮನ ಪ್ರಸಾದ ಸೇರಿಸ್ತೇವೆ. ವಿಷ್ಣು ಪ್ರಸಾದ ಸಿದ್ಧ್ಯರ್ಥಂ. ವಿಷ್ಣು ಪ್ರಸಾದದಿಂದನೇ ಮೋಕ್ಷ. ಯದ್ಭವಾನ್ ಸಜ್ಜನಾಶ್ಚ ಅಧಿಕಾರಿಣ ಇತ್ಯುಕ್ತಂ ಭವತಿ. ಸಜ್ಜನರು ಅರ್ಹ, ಬೇರೆಯವರೆಲ್ಲ ಅರ್ಹರಲ್ಲ ಇದಕ್ಕೆ. ಮೋಕ್ಷ ಪರಮಂ ಸಜ್ಜನಶ್ಚ ಅಧಿಕಾರಿಣ ಇತ್ಯುಕ್ತಂ ಭವತಿ. ಮೋಕ್ಷಕ್ಕೆ ಅಧಿಕಾರಿಗಳು ಯಾರು ಅಂದರೆ ಸಜ್ಜನರು ಮಾತ್ರ, ದುರ್ಜನರಲ್ಲ. ಯಾವುದೋ ಪೇಪರ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೋಡ್ತಾನೆ ಏನು ಲಕ್ಷ ರೂಪಾಯಿ ಸಂಬಳ ಬೆಲ್ಲ ಬೆನಿಫಿಟ್ಟು, ಅಪ್ಲೈ ಮಾಡಲಿಕ್ಕೆ ನೋಡ್ತಾನೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಹಾಕಿರ್ತಾನೆ. ನೋಡ್ತಾನೆ ನಮಗಿಲ್ಲ ಮತ್ತೆ ಬಿಟ್ಬಿಡ್ತಾಗ ನೋಡ್ಕೊಂಡು ನೋಡೋದಿಲ್ಲ. ಯಾತಕ್ಕೆ? ಕ್ವಾಲಿಟಿ ಇಲ್ಲ, ಕ್ವಾಲಿಫಿಕೇಷನೇ ಇಲ್ಲ ಅವನಿಗೆ. ಕೆಲವು ಕ್ವಾಲಿಫಿಕೇಷನ್ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಕೇಳಿರ್ತಾನೆ, ಅದಿಲ್ಲ. ಇದೆಲ್ಲ ಇದ್ದಾಗ ನಾವು ನೋಡಿದ ತಕ್ಷಣ ಹೇಗೆ ರಿಜೆಕ್ಟ್ ನಮ್ಮ ಕೈಲಿ ನಮಗಲ್ಲ ಅಂತ ಗೊತ್ತಾಗಿಬಿಡುತ್ತೋ. ಮೋಕ್ಷದ ವಿಚಾರ ಹರಿಪ್ರಸಾದ ಸಂಪಾದನೆ ಮಾಡಬೇಕು. ಹರಿನೇ ಒಪ್ಪೋದಿಲ್ಲ, ತಾರತಮ್ಯ ಒಪ್ಪೋದಿಲ್ಲ, ಸರ್ವೋತ್ತೋತ್ತ ಒಪ್ಪೋದಿಲ್ಲ ಅಂದರೆ ಅವನಿಗೇನಿಲ್ಲ, ಅರ್ಹತೆಯೇ ಇಲ್ಲ. ಅದಕ್ಕೋಸ್ಕರ ವೈಷ್ಣವರಿಗೆ ಮಾತ್ರ ಸಜ್ಜನರು ಅಂದರು ಒಂದೇ, ವೈಷ್ಣವರು ಅಂದರು ಒಂದೇ. ವೈಷ್ಣವರಿಗೆ ಮಾತ್ರ ಯಾವ ಅಧಿಕಾರ ಇದೆ? ಮೋಕ್ಷಾಧಿಕಾರ, ಅರ್ಹತೆ ಇದೆ. ನಷ್ಟ ಧರ್ಮ ಇತ್ಯಾದಿನ ಬಹುಶಃ ವಿಷಯ ಪ್ರಯೋಜನ ಅಭಿಧಾನೇನ ತಯೋ ಅನನ್ಯ ಲಭ್ಯತ್ವ ಸೂಚಯತಿ. ಇಷ್ಟೆಲ್ಲ ಯಾತಕ್ಕೆ ಹೇಳಿದರು? ಜನಗಳು ಎಷ್ಟು ಒದ್ದಾಡ್ತಿದ್ದಾರೆ ಅಂದರೆ ಧರ್ಮಜ್ಞಾನದವರು ಉದ್ಧಾರ ಆಗೋದಿಲ್ಲ. ಬೇರೆ ಸಬ್ಸ್ಟಿಟ್ಯೂಟ್ ಇದೆ ಅಂದರೆ ಸಬ್ಸ್ಟಿಟ್ಯೂಟ್ ಇಲ್ಲ. ಏನು ಬೇಕು ಅದಕ್ಕೆ? ಏನು ಬೇಕು? ಜ್ಞಾನನೇ ಬೇಕು, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಜ್ಞಾನಕ್ಕೆ ಜ್ಞಾನನೇ ಸಬ್ಸ್ಟಿಟ್ಯೂಟ್, ಬೇರೆ ಸಬ್ಸ್ಟಿಟ್ಯೂಟ್ ಅಲ್ಲ. ಅರ್ಥ ಆಯ್ತಾ? ಈಗ ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಉಪಯೋಗಿಸಿಬಿಡ್ಬೋದು ನಾವು. ಆದರೆ ಜ್ಞಾನಕ್ಕೆ ಮಾತ್ರ ಏನಿಲ್ಲ, ವಿದ್ಯಾರ್ಥಿ ಪೆನ್ ತಂದಿಲ್ಲ ಅವನಿಗೆ ಕೊಡ್ಬೋದು. ಗೊತ್ತಾಯ್ತಾ? ಏನೋ ಸಮಸ್ಯೆ ಇದೆ ಕೊಡೋದು, ಔಷಧಿ ತಂದಿಲ್ಲ ಕೊಡೋದು, ನೀರು ಬೇಕಾದ್ರೆ ಕೊಡ್ಬೋದು. ಆದರೆ ಅವ್ನು ಓದ್ಕೊಂಡು ಬಂದಿಲ್ಲ, ಏನು ಮಾಡೋಕ್ಕಾಗತ್ತೆ? ಹಾಗೆ ಅಡೌಟ್ ಅಂತಾನೆ ಅಷ್ಟೇ. ಓದ್ಕೊಂಡು ಬರೋದು ಅವನೇ ಮಾಡಬೇಕಾದ ಕೆಲಸ. ಮೋಸ್ಟ್ ಪಾಸ್ ಆಗಲಿಕ್ಕೆ ಯಾವತ್ತು ಇವತ್ತಲ್ಲ ಕುರುಡರೆಲ್ಲ ಬರೀತಾರಲ್ಲ ಪಾಪ, ಕುರುಡರು ಬರೀತಾರೆ, ಕೆಲವರು ಅಂಗವಿಕಲರು ಬರೀತಾರೆ. ಅವಾಗ ಏನು ಕೊಡ್ತಾರೆ ಗೊತ್ತಾ? ಅವ್ರ ಅಸಿಸ್ಟೆನ್ಸ್ ಕೊಡ್ತಾರೆ. ಗೊತ್ತಾಯ್ತು? ಒಬ್ಬನು ಅವನು ಬರಿಬಹುದು, ಇವನು ಬರಲಿಕ್ಕೆ ಬರೋದಿಲ್ಲ, ಅವ್ನು ಹೇಳಿದ್ರೆ ಬರಿಬಹುದು ಇವನು. ಬಟ್ ಅವನು ಹೇಳಿದ್ದೇನೆ ಬರಿಬೇಕು. ಮತ್ತೆ ಬರೆಯೋನು ಏನು ಗೊತ್ತೆ, ಸರಿಯಾದ ಉತ್ತರ ಗೊತ್ತಿರಬಹುದು, ಅದನ್ನು ಬರೆಯಾಗಿಲ್ಲ ಅವನು. ಏನು ಬರಿಬೇಕು ಅವನು? ಅವನು ಹೇಳಿದ್ದನ್ನು ಮಾತ್ರ ಬರಿಬೇಕು. ಅವನಿಗೆ ತಪ್ಪು ಉತ್ತರ ಗೊತ್ತು, ಸರಿಯಾದ ಹೇಳಿ ಸರಿ ಬರಿಬೇಕು, ತಪ್ಪು ಹೇಳಿದ್ರು ಕೂಡ ತಪ್ಪೇ ಬರಿಬೇಕು. ಅದು ನಿಯಮ ಅದು. ಅದು ಯಾವ ಅದು ಒತ್ತು ಏನು, ಈಗ ಬರೆದ್ರೆ ಮಾತ್ರ ಪಾಸ್ ಆಗ್ತಾನೆ. ಆದ್ದರಿಂದ ಆ ರೀತಿ ಮಾಡಕ್ಕೆ ಬರುತ್ತೆ, ಇನ್ನೇನು ಮಾಡಕ್ಕೆ ಬರೋದಿಲ್ಲ. ಸೊ ಮೋಕ್ಷ ಸಾಧನೆ ಯಾರು ಮಾಡಬೇಕೀಗ? ಪ್ರತಿಯೊಬ್ಬರು ಮೋಕ್ಷ ಬೇಕಾದವರೆಲ್ಲ ಮಾಡಬೇಕು. ಯಾರೋ ಮಾಡಿದರೆ ಮೋಕ್ಷ ಸಾಧನೆ, 20 ಜನ ಕೂತಿರ್ತಾರೆ ಫ್ರೆಂಡ್ಸ್. ಈ 9-19 ಜನ ಪರೀಕ್ಷೆಗೆ ಹೋದರೆ 20 ಪಾಸ್ ಬಿಡಬಹುದು, ಪಾಸ್ ಮಾಡೋದಿಲ್ಲ. ಯಾರು ಪಾಸ್ ಆಗ್ತಾರೆ? ಒಬ್ಬೊಬ್ರು ಹೋದ್ರೆ ಹಾಗೆ ಉಳ್ಕೊಂಡೇ ಬಿಡ್ತಾರೆ. ಸೊ ಮೋಕ್ಷ ಸಾಧನೆ ಅಂದರೆ ಅದು ಪ್ರತಿಯೊಬ್ಬರು ಮಾಡಬೇಕಾದ ಕೆಲಸ. ಆದ್ದರಿಂದ ಅದಕ್ಕೆ ಧರ್ಮಜ್ಞಾನ ಆಗಲೇಬೇಕು. ಆದ್ದರಿಂದ ಅದು ಉಳಿದವ್ರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ಅವತಾರ ಮಾಡಿದರು? ವೇದವ್ಯಾಸರ ಭಗವಂತನೇ ಅವತಾರ ಮಾಡಿ ವೇದವ್ಯಾಸ ರೂಪದಿಂದ ರಚನೆ ಮಾಡಿದ ಇತ್ಯಾದಿನ ಬಹುಶಃ ವಿಷಯ ಪ್ರಯೋಜನಾಭಿಧಾನೇನ ತಯೋ ಅನನ್ಯ ಲಭ್ಯತ್ವ ಸೂಚಿತಂ. ಬೇರೆದಿಂದ ಕೆಲಸ ಆಗೋದಾದರೆ ಅನ್ಯ ಲಭ್ಯ, ಬೇರೆ ಯಾವುದರಿಂದ ಕೆಲಸ ಆಗದೆ ಅದರಿಂದ ಮಾತ್ರ ಕೆಲಸ ಆಗೋದಾದರೆ ಅನನ್ಯ ಲಭ್ಯ ಅಂತ ಕರೀತಾರೆ. ಅದನ್ನೇ ಅನನ್ಯಾಶ್ಚಿಂತೆಯಂತೋ ಮಾಂ ಬಂದಿದೆ. ಬೇರೆ ಯಾವುದರ ಚಿಂತನೆಯನ್ನು ಮಾಡದೇನೆ ದೇವ್ರ ಚಿಂತನೆ ಮಾಡಿದಾಗ ಮಾತ್ರ ದೇವರು ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿರೋದು. ಯದ ಭಾವಾತ್ ಸತಾಂ ಸಂಸಾರ ಕ್ಲೇಶಃ ಯದರ್ಥಂ ದೇವತಾನಾಂ ಪ್ರಾರ್ಥನಂ ಯದರ್ಥಶ್ಚ ಭಗವತೋ ಅವತಾರ ಅವತಾರ ತದ್ಭಾರತ ನಿರ್ಮಾಣೇನೈವ ಪರ್ಯವಸಿತಮಿತಿ. ಟೀಕಾರ್ಯರ ಮಾತು ನೋಡಿ, ಯದ ಭಾವಾತ್ ಸತಾಂ ಸಂಸಾರ ಕ್ಲೇಶಃ, ಯಾವುದು ಇಲ್ಲದೆ ಇರೋದರಿಂದ ಸಜ್ಜನರಿಗೆ ಸಂಸಾರದಲ್ಲಿ ಕ್ಲೇಶವಾಗ್ತಿದೆಯೋ ಒಂದೇದು. ಯದರ್ಥಂ ದೇವತಾನಾಂ ಪ್ರಾರ್ಥನಂ, ಯಾತಕ್ಕೋಸ್ಕರ ದೇವತೆಗಳ ಪ್ರಾರ್ಥನೆ ಮಾಡಬೇಕು. ಎರಡನೇದು ಯದರ್ಥಶ್ಚ ಭಗವತೋ ಅವತಾರ, ಯಾತಕ್ಕೋಸ್ಕರ ಭಗವಂತನ ಅವತಾರವಾಗಿದೆಯೋ ಅದಕ್ಕೋಸ್ಕರನೇ ತದ್ ಭಾರತ ನಿರ್ಮಾಣೇನೈವ ಪರ್ಯವಸಿತಮಿ. ಭಾರತ ನಿರ್ರಚನೆ ಎಂಬ ಎಲ್ಲದಕ್ಕೂ ಆನ್ಸರ್ ಇದೆ, ಎಲ್ಲ ಸಮಸ್ಯೆಗೂ ಆದ ಉತ್ತರ ಯಾವುದು ಅಂದರೆ ಮಹಾಭಾರತ ಬರೆದಿತ್ತು. ಮಹಾಭಾರತದ ಎಷ್ಟು ಹೈಯೆಸ್ಟ್ ಲೆವೆಲಲ್ಲಿ ನೋಡಬೇಕು ಗೊತ್ತಾಗುತ್ತೆ. ಮುಂದೆ ಹೇಳ್ತಾರೆ ಬರೀ ವೇದ ಸಭಾ ಅಲ್ಲ, ವೇದಕ್ಕಿಂತ ದೊಡ್ಡದು ಅಂತ ಇಲ್ಲೇ ಹೇಳ್ತಾರೆ. ಮುಂದೆ ಅದೆಲ್ಲ ಗೊತ್ತಿರಬೇಕು. ಮುಂದೆ ಏತೇನ ಏತದಪಿ ಪ್ರತ್ಯುಕ್ತಂ ಯದಾಹ ಭಾಸ್ಕರ, ಭಾಸ್ಕರ ಅಂತ ಮತಾಚಾರ್ಯ ಭಾಸ್ಕರ ಭಾಷ್ಯ ಅಂತ ಒಂದಿದೆ 21 ಭಾಷ್ಯದಲ್ಲಿ. ಆತ ಬರೀತಾನೆ ಶಾಸ್ತ್ರ ಪ್ರಯೋಜನಾಭಿಧಾನೇ ಪ್ರಸ್ತುತೆ ಅವತಾರ ಪ್ರಯೋಜನಾಭಿಧಾನಂ ಅಸಂಗತಮಿತಿ. ಅವನ ಆಕ್ಷೇಪ ಏನು ಅಂದರೆ, ನೀವು ಶಾಸ್ತ್ರ ಯಾತಕ್ಕೆ ಓದಬೇಕು ಅಂತ ಹೇಳೋದು ಬಿಟ್ಟುಬಿಟ್ಟು ವೇದವ್ಯಾಸರ ಅವತಾರ ಮಾಡಿದ್ರು ಅಂತ ಯಾಕೆ ಹೇಳೋದಕ್ಕೆ ಹೋಗ್ತೀರಿ, ಅದ್ಯಾತಕ್ಕೆ ಬೇಕು ಅಂತ ಕೇಳ್ತಾರೆ. ಆ ಉದ್ದೇಶ ಏನು ಬೈಬೇಕು ಏನಾದರೂ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಶಂಕರ, ಶಂಕರ ಅಂದರೆ ಶಂಕರಾಚಾರ್ಯ, ಅವ್ರು ಹೇಳ್ತಾರೆ ಕೃಷ್ಣಾವತಾರ ಪುರಸ್ಕಾರೇಣ ಗೀತಾಯ ಸಂಗತಿ ಮಹಾ. ಅವರು ವೇದವ್ಯಾಸ ಅವತಾರಕ್ಕೆ ಒತ್ತು ಕೊಡೋದಿಲ್ಲ. ಶಂಕರಾಚಾರ್ಯ ಯಾವುದಕ್ಕೆ ಒತ್ತು ಕೊಡ್ತಾರೆ? ಕೃಷ್ಣಾವತಾರಕ್ಕೆ ಕೊಡ್ತಾರೆ. ವೇದವ್ಯಾಸರನ್ನು ಋಷಿ ದೇವರಂತ ಒಪ್ಪಕ್ಕೆ ತಯಾರಿಲ್ಲ ಅವರು. ಅದೆಲ್ಲದ ಖಂಡನೆ ಮಾಡಬೇಕಾಗಿದೆ ಆಚಾರ್ಯರು. ಅದಕ್ಕೋಸ್ಕರನೇ ಅವತಾರ ಪ್ರಯೋಜನ ಹೇಳಬೇಕಾಯಿತು, ಇದವರು ಹೇಳ್ತಿರಲಿಲ್ಲ. ತದತಿಕ್ರಮೇಣ ವ್ಯಾಸಾವತಾರ ಪುರಸ್ಕಾರೇ ಕೋ ಹೇತು, ಅದೆಲ್ಲದನ್ನು ಬಿಟ್ಟುಬಿಟ್ಟು ಭಾಸ್ಕರ ಅವತಾರ ವಿಷಯನೇ ಹೇಳೋದಿಲ್ಲ. ಇವರು ಶಂಕರ ಭಾಷ್ಯದೊಳಗೆ ಕೃಷ್ಣಾವತಾರದ ಬಗ್ಗೆ ಮಾತ್ರ ಹೇಳಿದರು. ವೇದವ್ಯಾಸ ಅವತಾರಕ್ಕೆ ಯಾಕೆ ಹಲಿಯೇಟ್ ಮಾಡ್ತಾರಂದ್ರೆ, ಇತಿ ಚೇತ್ ಕೃಷ್ಣಸ್ಯ ಬಲಕಾರ್ಯತ್ವೇನ ಜ್ಞಾನೋಪದೇಶಸ್ಯ ಪ್ರಾಸಂಗಿಕತ್ವ ವ್ಯಾಸಸ್ಯ ಜ್ಞಾನಕಾರ್ಯತ್ವೇನ ಪ್ರಾಧಾನ್ಯಮಿತಿ. ಭಗವಂತ ರೂಪರೂಪಗಳಿಗೆ ಭೇದ ಇಲ್ಲ, ಆದರೆ ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ ತಥಾ ಪ್ರಭು. ವೇದವ್ಯಾಸ ರೂಪ, ದತ್ತಾತ್ರೇಯ ರೂಪ, ಕಪಿತ ರೂಪ, ಹಯಗ್ರೀವ ರೂಪ, ಇವೆಲ್ಲ ಯಾತಕ್ಕೆ ಮೀಸಲಾದ ರೂಪಗಳು ಜ್ಞಾನಕಾರ್ಯಕ್ಕೆ. ಕೃಷ್ಣ ರಾಮಾದಿ ರೂಪೇಶು ಬಲಕಾರ್ಯ ತಥಾ ಪ್ರಭು. ಕೃಷ್ಣ ರೂಪ, ನರಸಿಂಹ ರೂಪ, ರಾಮರೂಪಾದಿಗಳ ಯಾತಕ್ಕೆ ಅವತಾರ ಮಾಡಿದ್ದು ಬಲಕಾರ್ಯಕ್ಕೋಸ್ಕರ. ಸೊ ಗೀತಾ ಅಂಬದೇನಿದ್ರು ಜ್ಞಾನಕಾರ್ಯ. ಸೊ ಮಹಾಭಾರತ ರಚನೆ ಜ್ಞಾನಕಾರ್ಯ, ವೇದ ವಿಭಾಗ ಜ್ಞಾನಕಾರ್ಯ. ಅದಕ್ಕೆ ಯಾವ ಅವತಾರದಿಂದ ಮಾಡಿದ್ರೆಲ್ಲ ಕೂಡ ವ್ಯಾಸಾವತಾರದಿಂದ. ಅದಕ್ಕೆ ಆಚಾರ್ಯರು ವ್ಯಾಸಾವತಾರನ ಹೈಲೈಟ್ ಮಾಡಿ ಇಂಟ್ರೊಡಕ್ಷನ್ ಕೊಟ್ಟರು. ಇದೆಲ್ಲ ನೋಡಿದಾಗ, ಹಿಂದಿನವ್ರ ಪ್ರಶ್ನೆಗಳು ನೋಡಿದಾಗ ಯಾತಕ್ಕೆ ಹೇಳಿದ್ರು ಅಂತ ಅರ್ಥ ಆಗುತ್ತೆ. ಪ್ರಾಸಂಗಿಕತ್ವಂ ವ್ಯಾಸಸ್ಯ ಜ್ಞಾನಕಾರ್ಯತ್ವೇನ ಪ್ರಾಧಾನ್ಯಮಿತಿ. ಮುಂದೆ ವೇದಾದಿ ಸಂವಾದೇನಾಪಿ ಭಾರತಸ್ಯ ಪ್ರಾಮಾಣ್ಯ ನಿಶ್ಚಯ ಇತ್ಯಾಶಯೇನಾಹ ಸರ್ವೇತಿ. ಇನ್ನೊಂದು ಪ್ರಶ್ನೆ ಕೇಳಬಹುದು, ಈ ಮಹಾಭಾರತ ಶ್ರೇಷ್ಠ ಅಂತ ಹೇಳೋದಕ್ಕೆ ಏನು ಕಾರಣ ಅಂದರೆ, ವೇದಾರ್ಥವಾಗಿದೆ ಅಷ್ಟೇ ಅಲ್ಲ, ಕೆಲವು ವಿಷಯಗಳು ವೇದ ನಮಗಿದೆ. ಈಗ ವಿಜಯದಾಸರು ಒಂದು ಮಾತು ಹೇಳ್ತಾರೆ, ಪುರಂದಾಸರು ಒಂದು ಮಾತು ಹೇಳ್ತಾರೆ, ಇಬ್ಬರು ಮಾತು ಯಾವುದಕ್ಕೆ ಟ್ಯಾಲಿ ಆಗುತ್ತೆ? ಆಚಾರ್ಯ ಮಾತು ಟ್ಯಾಲಿ ಆಗುತ್ತೆ. ಆ ಏನಾಯ್ತು, ಇವ್ರ ಬಗ್ಗೆ ಗೌರವ ಬಂತು ನಮಗಾಗಿ. ಓ, ಎಷ್ಟು ಸರಿಯಾಗಿ ಹೇಳಿದ್ದಾರೆ ಆಚಾರ್ಯ ಮಾತಿನ, ಅಷ್ಟೇ ನಮಗೆ ಸುಲಭವಾಗಿ ಹೇಳಿದ್ದಾರೆ ಅಂತ ನಾವು ಸಂತೋಷ ಪಡ್ತೇವೆ. ಮಹಾಭಾರತ ಹಾಗೆ ವೇದಾರ್ಥಕ್ಕೆ ಸಂವಾದಿಯಾಗಿದೆ. ಸಂವಾದಿಯಾಗಿದೆ ಅಂದ್ರೇನು, ಅಲ್ಲಿನ ವಿಚಾರಗಳನ್ನು ಕಾರ್ಯುಲೇಟ್ ಮಾಡೋದ್ರಿಂದ ಅದು ಮಹತ್ವ ಇದೆ. ಇನ್ನೊಂದು ಕಾರಣ ಇದೆ, ವೇದಾರ್ಥ ತಿಳ್ಕೊಳ್ಳೋದಕ್ಕೊಂದು, ವೇದಾರ್ಥ ಗಟ್ಟಿ ಮಾಡ್ಕೊಳ್ಳೋದಕ್ಕೊಂದು. ಅರ್ಥವಾದವರಿಗೂ ಕೂಡ ಮಹಾಭಾರತ ಓದ್ದಾಗ ಏನಾಗುತ್ತದೆ, ಕನ್ಫರ್ಮ್ ಆಗುತ್ತೆ. ಧರ್ಮದಿಂದನೇ ಸದ್ಗತಿ, ಧರ್ಮದಿಂದನೇ ಜಯ. ಪಾಂಡವರ ಕಥೆ ಕೇಳಿದರು, ಓಹೋ ನಿಶ್ಚಯ, ಪಾಂಡವರು ಎಷ್ಟು ಅನ್ಯಾಯ ದುರ್ಯೋಧನೆ ಮಾಡಿದರೂ ಕೂಡ ಗೆದ್ದಿದ್ದಾರೋ ಕನ್ಫರ್ಮ್ ಆಯ್ತು. ಅದರಿಂದ ನಾವು ಎಷ್ಟೇ ಥಿಯರಿ ಹೇಳಿದರೂ ಕೂಡ ಒಂದು ದೃಷ್ಟಾಂತ ಕೊಡದೆ ಹೋದ್ರೆ ಏನಾಗೋದಿಲ್ಲ ಮನಸ್ಸಿಗೆ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣ ಮಹಾಭಾರತ ಉಚ್ಚತೆ. ಎಲ್ಲ ಶಾಸ್ತ್ರಗಳ ನಿರ್ಣಯ ಅಂದರೆ ಮಹಾಭಾರತ. ಅನ್ಯಾಯ ಮಾಡಿದರೆ ಮನುಷ್ಯ ಹಾಳಾಗಿ ಹೋಗ್ತಾನೆ, ದುರ್ಯೋಧನ ಸಾಕ್ಷಿಯಾಯಿತು. ಅನ್ಯಾಯ ಪ್ರಚೋದನೆ ಕೊಟ್ಟವನು ಹಾಳಾಗಿ ಹೋಗ್ತಾನೆ, ಶಕುನಿ ದೃಷ್ಟಾಂತ ಆಯಿತು. ಎಲ್ಲ ನೋಡ್ತಾ ಹೋದರೆ ಪ್ರತಿಯೊಂದಕ್ಕೂ ದೃಷ್ಟಾಂತ ಸಿಗುತ್ತೆ. ಜನಕ್ಕೆ ಥಿಯರಿ ಅರ್ಥ ಆಗೋದಕ್ಕಿಂತ ಪ್ರಾಕ್ಟಿಕಲ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಮಹಾಭಾರತವನ್ನು ವೇದ ಅನಧಿಕಾರಿಗಳಿಗೂ ಅರ್ಥವಾಗ ಹೇಳಿದರು, ವೇದಾಧಿಕಾರಿಗಳಿಗೆ ಗಟ್ಟಿ ಮಾಡಲಿಕ್ಕೆ ಹೇಳಿದ್ರಿಂದ ಅದು ಅತ್ಯಂತ ಉಪಯುಕ್ತ. ವೇದ ಸರ್ವೇತಿ ನೈತಾವತ ವೇದಾದಿ ಸಮಂ ಭಾರತಂ. ಈಗ ಒಂದು ಪ್ರಶ್ನೆ ಬಂತು, ಹಾಗಿದ್ರೆ ಎಲ್ಲ ವೇದಾರ್ಥನು ಮಹಾಭಾರತ ಹೇಳುತ್ತೆ ಅಂದಮೇಲೆ ಎರಡು ಈಕ್ವಲ್ ಅಂತ ಯಾಕೆ ಕರಿಬಾರದು? ವೇದಗಳು ಮಹಾಭಾರತ ಎರಡು ಸಮ ಅಂತ ಯಾಕೆ ಕರಿಬಾರದು ಅಂದ್ರೆ ಹಾಗೆ ತಿಳಿಬಾರದು. ನಾ ಏತಾವತ ವೇದಾದಿ ಸಮಂ ಭಾರತಂ, ವೇದಾದಿಗಳು ಸಮ ಅಂತ ಅಷ್ಟೇ ತಿಳಿಬಾರದು. ಕಿಂತು ತದನುಕ್ತಾರ್ಥಸ್ಯಾಪಿ ಪ್ರತಿಪಾದನೆಯನ್ನ ತತ್ವ ಅಧಿಕವಿತಿ ಭಾವೇನಾಹ, ಅದಕ್ಕಿಂತ ಭಾರಿ ದೊಡ್ಡದು. ಇವತ್ತೆ ನಮ್ಮಲ್ಲಿ ಇತ್ತೀಚೆಗೆ ಕೆಲವೆಲ್ಲ ವಿವಾದಗಳು ಜಾಸ್ತಿ ಆಗ್ತಾ ಇದೆ, ಸಿದ್ಧಾಂತದಲ್ಲೇ ವಿವಾದಗಳು ಬರ್ತು ಸುಮ್ಮನೆ ಕ್ರಿಯೇಟ್ ಮಾಡ್ತಿದ್ದಾರೆ. ಮಹಾಭಾರತಕ್ಕಿಂತ ವೇದನೇ ದೊಡ್ಡದು ಅಂತ ಒಂದು ವಾದ ಮಾಡೋರು ಕೆಲವರು ಇದ್ದಾರೆ. ಟೀಕಾರ ಸ್ಪಷ್ಟ ಹೇಳ್ತಾರೆ, ಆಚಾರ್ಯ ಮಾತಿಗೆ ಅರ್ಥ ಹೇಳ್ತಾರೆ. ವೇದ ಸಮ ಅಂತ ತಿಳ್ಕೊಂಡ್ಬಿಡ್ಬೇಡಿ, ವೇದಕ್ಕಿಂತ ಶ್ರೇಷ್ಠ. ಆಚಾರ್ಯ ಮಾತನ್ನು ಅನೇಕ ಕಡೆ ಹೇಳ್ತಾರೆ, ಟೀಕಾರಾಯರು ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ಇವತ್ತು ಎಷ್ಟೋ ವಿಚಾರ ಪ್ರೂವ್ ಆಗಿರೋ ವಿಚಾರದ ಬಗ್ಗೆ ಗೊಂದಲ ಹುಟ್ಟಿಸ್ತಿದ್ದಾರೆ ಕೆಲವರು. ಹಾಗೆಲ್ಲ ಗೊಂದಲ ಹುಟ್ಟಿಸ್ಬಾರ್ದು. ಹುಟ್ಟಿಸೋದ್ರಿಂದ ಏನಾಗುತ್ತೆ, ಯಾವುದನ್ನು ಪರಿಹಾರ ಮಾಡೋಕ್ಕಿಂತ ವೇದವ್ಯಾಸ್ತ ಇರ್ಬೋದು, ಅಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ರೆ ಮತ್ತು ಪುನಃ ಸಾಧನೆ ನಿಂತು ಹೋಗ್ಬಿಡುತ್ತೆ. ಅದೇ ಎರಡು ಒಮ್ಮೆ ಎರಡು ಗುಂಪಾಗಿ ಬಿಡುತ್ತೆ, ಒಂದು ಈ ಗುಂಪು ಆ ಗುಂಪು ಅಂತ. ಆ್ಯಕ್ಚುಲಿ ಬೇಸಿಸೇ ಇಲ್ಲ ಅದಕ್ಕೆ. ವ್ಯಾಸಕೂಟ ದಾಸಕೂಟ ಅಂತ ಗಲಾಟೆ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ. ಎರಡು ಏನವು, ಎರಡು ವಿರೋಧ ಇಲ್ಲೇ ಇಲ್ಲ. ಅದೇ ರೀತಿಯೇ ಇಲ್ಲಿ ರೀತಿ ವಿರೋಧ ತಂದುಬಿಟ್ರೆ ಸಾಧನೆ ನಿಂತು ಹೋಗ್ಬಿಡುತ್ತೆ ಅಷ್ಟೆ. ನೈತಾವತ್ ಕಿಂತು ತದನುಕ್ತಾರ್ಥಸ್ಯಾಪಿ ಪ್ರತಿಪಾದನೇನ ತತೋ ಅಧಿಕಂ, ಅದಕ್ಕಿಂತ ದೊಡ್ಡದು ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ಅದರಲ್ಲಿ ಬಂದೇ ಇರೋ ವಿಷಯನೂ ಮಹಾಭಾರತದಲ್ಲಿ ಬಂದಿದೆ. ಇದು ಮುಖ್ಯ. ಅನಂತ ವೇದಗಳು ಏನು ಹೇಳಿಲ್ಲ, ಅದಕ್ಕಿಂತ ಹೆಚ್ಚು ಮಹಾಭಾರತ ಹೇಳಿರೋದ್ರಿಂದ ಮಹಾಭಾರತ ಏನಾಯ್ತು ಈಗ ಶ್ರೇಷ್ಠ. ಎರಡನೇ ಕಾರಣ, ಸರಕಲ ವೇದಾರ್ಥಗಳು ಒಂದೇ ಕಡೆ ಸಿಗೋದಕ್ಕೋಸ್ಕರ ಶ್ರೇಷ್ಠ ಒಂದು ಕಾರಣ, ಇನ್ನೊಂದು ಅದಕ್ಕಿಂತ ಹೆಚ್ಚು ಸಿಗೋದು ಇನ್ನೊಂದು ಕಾರಣ. ತಥೋಧಿಕ ಮಿತಿ ಭಾವೇನ ಆಹಾ ತದಿತಿ ತರ್ಹಿ ನಿರ್ಮೂಲತ್ವೇನ ಅಪ್ರಾಮಾಣ್ಯಂ ಪ್ರಸಜ್ಜತೆ ಇತ್ಯತ ಉಕ್ತಂ ಈಶ್ವರೇತಿ. ಆ ಪ್ರಶ್ನೆ ಮಾಡೋಣ, ಎಷ್ಟು ಬುದ್ಧಿವಂತಿಗೆ ಉಪಯೋಗಿಸ್ತಾನೆ ಅಂದರೆ, ಆ ಸ್ವಲ್ಪ ಇರಿ ಅಂತ ಹೇಳಿದ. ವೇದದಲ್ಲಿ ಹೇಳಿದ್ದನ್ನು ಹೇಳ್ತಾರೆ, ಮಹಾಭಾರತ ಒಪ್ಪಿಕೊಳ್ಳೋಣ. ವೇದದಲ್ಲಿ ಹೇಳದೇ ಇರೋದನ್ನು ಹೇಳ್ತಾರೆ ಅಂದರೆ ತಪ್ಪಾಗಿರ್ಬೋದಲ್ಲ ಅಂತ ಕೇಳಿದೆ. ಮತ್ತೆ ವೇದದಲ್ಲಿ ಹೇಳಿದ್ರೆ ಕಾರ್ಲೇಟ್ ಆಗುತ್ತೆ, ಅವಾಗ ಏನು ಮಾಡ್ತೀರಿ ಅಂದರೆ, ಬರೆದವರು ಯಾರು, ಈಶ್ವರ ಕೇವಲ ಈಶ್ವರ ದುಷ್ಟಾರ್ಥ ಯುಕ್ತಾಂ, ಅದು ಸಾಕ್ಷಾತ್ ಭಗವಂತ ತಾನೇ ಹೇಳ್ತಿದ್ದ. ವೇದಗಳು ಭಾರಿ ಶ್ರೇಷ್ಠ, ಅದಕ್ಕಿಂತ ಯಾರು ಶ್ರೇಷ್ಠ, ವೇದ ಪ್ರತಿಪಾದ್ಯ ಭಗವಂತ ಶ್ರೇಷ್ಠ ಅಂತ ಭಗವಂತನೇ ಹೇಳಿದ ಮೇಲೆ ಮಹಾಭಾರತ ಏನಾಗಬೇಕದು, ವೇದಕ್ಕಿಂತ ಶ್ರೇಷ್ಠ ಆಗಬೇಕಲ್ಲ. ಬಹಳ ಸುಲಭ. ನಮ್ಮಲ್ಲಿ ಅನೇಕರು ಈಗ ವಾದ ಮಾಡ್ತಾರೆ, ಮಹಾಭಾರತ ಶ್ರೇಷ್ಠ ಆಗೋ ಚಾನ್ಸ್ ಇಲ್ಲ. ಯಾತಕ್ಕಿಲ್ಲ ಅಂದರೆ, ಅದು ಪೌರುಷೇಯ. ಮಹಾಭಾರತ ಏನದು, ವೇದಗಳೇನವೋ ಅಪೌರುಷೇಯ. ಅಪೌರುಷೇಯ ಆದ ಈ ವಾದ ತುಂಬ ಹೈಲೈಟ್ ಮಾಡ್ತಾರೆ. ಅಪೌರುಷೇಯವಾದ ವೇದಗಳಿಗಿಂತ ಪೌರುಷೇಯ ಮಹಾಭಾರತ ಹೇಗೆ ದೊಡ್ಡದಾಗುತ್ತೆ ನೋಡೋದಕ್ಕೆ, ಇದು ಒಳ್ಳೆಯ ಪ್ರಶ್ನೆ ಇದು. ಆದರೆ ಬರೆದವರು ಯಾರು, ಪುರುಷ ಅಂದರೆ ಎ ಬಿ ಸಿ ಡಿ ಪುರುಷ ಆಗಿದ್ದರೆ ಕರೆಕ್ಟೇ, ಬರೆದಿದ್ದು ಪರಮ ಪುರುಷ ಬರೆದಿರೋದು. ಮತ್ತು ವೇದ ಪ್ರತಿಪಾದ್ಯ ಪುರುಷ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ವೇದ ಪ್ರತಿಪಾದ್ಯ ಹೇಳೋದು ದೊಡ್ಡದಾಗುತ್ತೋ, ವೇದ ಹೇಳೋದು ದೊಡ್ಡದಾಗುತ್ತಾ? ಸಿಂಪಲ್ ಆನ್ಸರ್. ಬಟ್ ಅವ್ರು ಏನು ದಾರಿ ತಪ್ಪಿಸ್ತಾರೆ, ಪೌರುಷೇಯ ಅಪೌರುಷೇಯಗಳ ಮಧ್ಯೆ ಪೌರುಷ ಅಪೌರುಷೇಯನೇ ಕಡಿಮೆ, ಅಪೌರುಷೇಯ ಮೇಲು. ಯುಕ್ತಿ ನೋಡೋರಿಗೆ ಏನಿಸುತ್ತೆ, ಅಪೀಲಿಂಗ್ ಅನಿಸುತ್ತೆ. ಆದರೆ ಆ ಪುರುಷ ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಹೋಗ್ಬಿಡುತ್ತ, ಅರ್ಥ ಆಯ್ತಾ? ಈಗ ನಮ್ಮ ಆರ್ಗ್ಯುಮೆಂಟ್ ಹೀಗಿಟ್ಕೊಂಡು ಹೇಗಿರುತ್ತೆ, ವಸುದೇವನ ಮಗ ಕೃಷ್ಣ ಅಂದಮೇಲೆ ವಸುದೇವನ ಕೃಷ್ಣ ಹೇಗೆ ಶ್ರೇಷ್ಠ ಆಗ್ತಾನೆ ಅಂದರೆ ಏನು ಮಾಡಬೇಕು ಅದಕ್ಕೆ, ಗೊತ್ತಾಯ್ತಾ? ವಸುದೇವನ ಕೃಷ್ಣ ಹೇಗೆ ಶ್ರೇಷ್ಠ ಆಗ್ತಾನೆ, ಅದಕ್ಕೆ ಉತ್ತರ ಏನು ಕೊಡಬೇಕು? ಕೃಷ್ಣ ಶ್ರೇಷ್ಠ ಅಂತ ವಸುದೇವರು ಒಪ್ಕೊಂಡಿದ್ದೀನಿ, ನಾವೆಲ್ಲ ಒಪ್ಕೊಂಡು ವಸುದೇವರು ಒಪ್ಕೊಂಡ್ಬಿಡ್ತಾನೆ. ನಿನಗೆ ಕ್ಷೇಮಧಾಮ ಪ್ರಪದ್ದೆ, ನೀನು ನನ್ನ ಮಗನೇ ಅಲ್ಲ ಅಂತ ಘೋಷಣೆ ಮಾಡಿಬಿಡ್ತಾನೆ. ಅರ್ಥ ಆಯ್ತಾ? ನೀನು ಸರ್ವೋತ್ತಮ, ನಮ್ಮಿಂದ ಹುಟ್ಟಿ ಬಂದೇ ಇಲ್ಲ. ನೀನು ಏನು ಕಾಣ್ತಾ ಇದ್ದೆ, ಸುಮ್ಮನೆ ದರ್ಶನ ಕೊಟ್ಟಿದ್ದೀಯ ಹೊರತು ನಮ್ಮಿಂದ ನೀನು ಹುಟ್ಟಿ ಬಂದಿಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಆದ್ದರಿಂದ ಹೆಸರಿಗೆ ವೇದವ್ಯಾಸ ವಸುದೇವನ ಮಗ ಕೃಷ್ಣ ಹೊರತು ವಸ್ತುತಃ ಯಾರಾತ, ನಾರಾಯಣ. ಆ ಅರ್ಥ ತಿಳ್ಕೊಂಡಾಗ ಪರಮಪುರುಷನಾದಂಥ ನಾರಾಯಣನೇ ವೇದವ್ಯಾಸರಾದ್ದರಿಂದ ಅವರು ಬರೆದ ಗ್ರಂಥ ಪೌರುಷೇಯವಾಗಿದ್ದರೂ ಕೂಡ ಏನಾಗುತ್ತೆ, ಅಪೌರುಷೇಯಕ್ಕಿಂತ ಶ್ರೇಷ್ಠ ಆಗುತ್ತೆ, ಸಮಸ್ಯೆನೇ ಇಲ್ಲ. ಇವೆಲ್ಲ ಒಂದ್ಸತಿ ತಿಳ್ಕೊಂಡ್ಬಿಟ್ರೆ ಮತ್ತೆ ಕನ್ಫ್ಯೂಷನ್ ಬರೋದೇ ಇಲ್ಲ. ಎಲ್ಲಿ ಹೋದರೂ ಕೂಡ ಇದು ಗಟ್ಟಿ ವಿಚಾರಗಳಿವೆ, ಅದಕ್ಕೆ ಪ್ರಮೇಯ ಅಂತ ಕರೀತಾರೆ. ಪ್ರಮೇಯ ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಮಾತಾಡೋಂಗಿಲ್ಲ. ಇನ್ಯಾರು ಪ್ರಶ್ನೆ ಮಾಡಿದ್ರೆ ಗಾಳಿ ಗಲಾಟೆ ಮಾಡಿ ತೋರಿಸ್ಬಿಟ್ಟು, ಟೀಕಾರ ಮಾತು ತೋರಿಸ್ಬಿಟ್ರೆ ಆಗಿದೆ. ಇವ್ರ ಮಾತಿದೆ, ಅವ್ರ ಮಾತು ಬೇರೆ ಅರ್ಥ ಮಾಡಿದ್ರೆ ನೀವು ಬೇರೆ ಪಂಥನೇ ಬೇರೆ, ನಿಮ್ದಾಗಿತ್ತು, ನಿಮ್ಮ ಸಮಾಧಾನ ಬೇಡ ಅಂದರೆ ಮುಗಿತು. ನಾನು ನಷ್ಟ ಧರ್ಮ ಇತ್ಯಾದಿನ ಇಂದ್ರಿಯಾದಿ ಅನಪೇಕ್ಷಂ. ನಾವೇನು ಮಾಡ್ತೇವೆ ಈಗ, ವೇದ ನೋಡೋದು, ಬನುವಾದಿ ಸ್ಮೃತಿಗಳಿದೆ. ಈಗ ಅವ್ರೇನು ಮಾಡಿದ್ರು ಗೊತ್ತಾ, ವೇದ ನೋಡಿ ಆ ಅರ್ಥವನ್ನು ತಮ್ಮ ಭಾಷೆಯಲ್ಲಿ ಬರೆದ್ರೆ ಅಷ್ಟೇ. ಅದು ವೇದ ಹೇಳದಿದ್ದು ನಾನು ಬರೀಲಿಲ್ಲ, ಅವರು ವೇದನ ಓದಿ ಅದರಲ್ಲಿ ಎಲ್ಲರೂ ಬರೀಲಿಲ್ಲ. ಈ ಮಧ್ಯೆ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ತಗೊಂಡು ಆ ಸ್ಮೃತಿ ಅಂತ ಕರೆ, ಸ್ಮೃತಿ ಅಂದ್ರೆ ಏನು, ವೇದ ಜ್ಞಾನ ಏನು ತಲೆಯಲ್ಲಿ ಜ್ಞಾಪಕ ಇತ್ತು ಅದನ್ನು ನಮ್ಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಬರೆದ್ರಷ್ಟೇ. ವೇದದಲ್ಲಿ ಹೇಳದೇ ಇರೋದನ್ನು ಬರೀಲಿಲ್ಲ, ಸಕಲ ವೇದಗಳದ್ದು ಬರೀಲಿಲ್ಲ. ವೇದವ್ಯಾಸರು ಆಗಲ್ಲ, ಸಕಲ ವೇದಗಳ ಸಾರವನ್ನು ಕೊಟ್ಟರು, ಅದಕ್ಕಿಂತ ಹೆಚ್ಚು ಹೇಳಿದರು. ಆದ್ದರಿಂದ ಮನುಸ್ಮೃತಿ ಮೊದಲಾದ ಸ್ಮೃತಿಗಳಂತೆ ಇದು ಕೇವಲ ವೇದಾರ್ಥ ಹೇಳೋದಲ್ಲ, ಅದಕ್ಕಿಂತ ದೊಡ್ಡದು ಒಬ್ಬ ಪ್ರೂವ್ ಆಯಿತು ಅಂತ ಹೇಳ್ತಾರೆ. ಅನೇನ ಸತ್ಸ ಪರ ಅವರೆಲ್ಲ ವೇದ ರೆಫರ್ ಮಾಡ್ಕೊಂಡು ಬರೆದಿತ್ತು, ಪರಮಾತ್ಮ ವೇದ ಓದ್ಕೊಂಡು ಮಹಾಭಾರತ ಬರೆದಿದ್ದಲ್ಲ. ತಾನೇ ಬರೆದಿದ್ದು, ನೇರ ಬರೆದಿದ್ದರು. ಆದ್ದರಿಂದ ಏನಾಯ್ತು, ನ್ಯಾಚುರಲಿ ಅದಕ್ಕಿಂತ ಜಾಸ್ತಿ ಹೆಚ್ಚಾಯಿತು. ಅನೇನ ಸತ್ಸ್ವಪಿ ಅನ್ಯೇಷು ಗ್ರಂಥೇಶು ಕಿಂ ಏತದ್ ವ್ಯಾಖ್ಯಾನೇನ ಇತಿ ಪರಿಹೃತಂ. ಇಷ್ಟೆಲ್ಲ ಪ್ರಶ್ನೆ ಹಾಕೊಂಡ ಮೇಲೆ ಇಷ್ಟೆಲ್ಲ ಅನೇಕ ಗ್ರಂಥಗಳಿದ್ದಾಗ ಮಹಾಭಾರತಕ್ಕೆ ಇದಕ್ಕೆಲ್ಲ ಯಾವುದಕ್ಕೆ ತಗೋಬೇಕು? ಇಷ್ಟು ಕೂಡ ಟೀಕಾರಾಯರು ಮಹಾಭಾರತ ಆತ್ಮನಿರ್ಣಯಕ್ಕೆ ಟೀಕಾ ಬರೋದಿಲ್ಲ, ಗೊತ್ತಾಯ್ತಾ? ಬಟ್ ಇದೆಲ್ಲ ವಿಷಯದಲ್ಲಿ ಉಪಯೋಗ ಆಗುತ್ತೆ. ಆಚಾರ್ಯ ಎಲ್ಲ ಬಿಟ್ಟು ಮಹಾಭಾರತ ಆತ್ಮನಿರ್ಣಯ ಅದಕ್ಕೆ ಬರೆದ್ರು ಅಂತ ಕೇಳಿದರೆ, ಇಷ್ಟು ಶ್ರೇಷ್ಠವಾದ ಗ್ರಂಥವಾಗಿರೋದ್ರಿಂದ ಅದಕ್ಕೆ ಬರೆದ್ರು ಅಂತ. ಅದೇ ಅದರಲ್ಲೇ ಬಂದಿರತಕ್ಕಂಥ ಇನ್ನೊಂದು ಶ್ರೇಷ್ಠ ಕೃತ ಗೀತೆ ಆದ್ರಿಂದ ಅದಕ್ಕೆ ಭಾಷ್ಯ ಬರೀತಿದ್ದಾರೆ ಅಂತ. ಈಗ ನಮಗೆ ಲಿಂಕ್ ಸಿಕ್ಬಿಡೋದು. ಇವತ್ತು ಎಷ್ಟೋ ಜನ ಇರ್ತಾರೆ, ಎಲ್ಲ ಕೆಲಸ ಬಿಟ್ಟು ಈ ಕೆಲಸ ಯಾಕೆ ಮಾಡಿದ್ರೆ ಏನು ಹೇಳಬೇಕಾಗ? ಉಳಿದಕ್ಕಿಂತ ಶ್ರೇಷ್ಠ ಅಂತ ತೋರಿಸ್ಬೇಕು ಅದನ್ನು. ಇವತ್ತು ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ, ತಕ್ಷಣ ಆಫೀಸಿಂದ ಫೋನ್ ಬರುತ್ತೆ, ಹೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ಯಾರು ಗಲಾಟೆ ಮಾಡಿದ್ದಾರೆ? ಮನೆ ಕೆಲಸ ಮುಗಿಸೋ ಅಂತ ಯಾರು ಹೇಳೋದಿಲ್ಲ. ಯಾತಕ್ಕೆ? ಯಾವ್ದು ದೊಡ್ಡದು? ಆಫೀಸ್ ಕೆಲಸ. ಆಫೀಸ್ಗೆ ಹೋದ, ಅಲ್ಲಿ ಆಫೀಸರ್ ಏನು ಮಾಡಿದ? ಇನ್ನೊಂದು ಕಡೆ ಯಾವುದೊಂದು ಕೆಲಸಕ್ಕೆ ಕಳಿಸಿದ, ಅದು ಮತ್ತೆ ಶ್ರೇಷ್ಠ ಅವನಿಗೆ ಕಳಿಸಿದ್ದರಿಂದ. ಇವೆಲ್ಲ ಕೆಲಸಗಳಾದರೂ ಕೂಡ ಕೆಲಸಗಳಲ್ಲಿ ಏನಿದೆ, ತಾರತಮ್ಯ ಇದೆ. ಮತ್ತೆ ಆ ದೃಷ್ಟಿಯಲ್ಲಿ ಮಹಾಭಾರತ ಎಲ್ಲ ಸಕಲ ವೇದಾದಿಗಳಿಗೂ ಭಾಷ್ಯ ಬರೀ ಶ್ರೇಷ್ಠ, ಆದರೆ ಮಹಾಭಾರತಕ್ಕೆ ಬರೀ ಇನ್ನೂ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠವಾದ್ದರಿಂದ ಅದಕ್ಕೆ ನಿರ್ಣಯ ಅಲ್ಲಿ ಬರೆದ್ರು, ಭಾಷ್ಯ ಇಲ್ಲಿ ಬರೀತಾರೆ. ನಾನು ನಷ್ಟಧರ್ಮ ಇತ್ಯಾದಿ ನಾ ಮಂದಾನ್ ಪ್ರತೀತಂ ನಿರ್ಮಿತವಿತಿ ಸೂಚಿತಂ ತೇಜ ವೇದೈಕ ದೇಶಾರ್ಥಮಿ ಜಾತು ಅಶಕ್ತಃ ತತ್ಕಥಂ ಸರ್ವವೇದಾದಿ ಮುಕ್ತ ಅನುಕ್ತಾರ್ಥವತೋ ಅಸ್ಯ ಪ್ರಣಯನಂ ವೈಭವಂ ಬ್ರಹ್ಮಾದೀನಾಮಪಿ ಅಧಿಕಾರಿತ್ವಾತ್ ಯಥೋಕ್ತಂ. ಒಂದೊಂದು ಪ್ರಶ್ನೆಗೂ ಹೇಗೆ ಟೀಕಾರ ಅರ್ಥ ಬರೀತಾರೆ ನೋಡಿ. ಅದಕ್ಕೆ ಅವರನ್ನ ವ್ಯಾಸರಾಯರು ಕೊಂಡಾಡ್ತಾರೆ. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಗ್. ನಾವೇನು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ನಮ್ಮ ಪ್ರಶ್ನೆ ಮಾಡ್ತಾನೆ ಅವನೀಗ. ಏನು ಸಕಲ ವೇದಾರ್ಥಗಳನ್ನು ಕೂಡ ಬರೀತಿದ್ದಾರೆ ವೇದವ್ಯಾಸದೇವರು. ಮಂದಾದಿ ಪಾಪ ತುಂಬ ಒದ್ದಾಡ್ತಿದ್ರು ಶ್ರೀಶೂತ್ರ ಬ್ರಹ್ಮಬಂಧುಗಳು, ಅವರಿಗೋಸ್ಕರವಾಗಿ ಬರೆದರು ಅಂತ ಹೇಳ್ತೀರಿ. ವೇದಕ್ಕಿಂತ ದೊಡ್ಡದು ಅಂತೀರಿ. ವೇದನೇ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಹೇಳ್ತೀರಿ. ವೇದಕ್ಕಿಂತ ದೊಡ್ಡದು ಬರೀತು ಇಲ್ಲಿ ಹೇಳ್ತೀರಿ. ವೇದನೇ ತಿಳಿಲಿಕ್ಕಾಗದೆ ಅದು ವೇದಾರ್ಥಕ್ಕೆ ವೇದಕ್ಕಿಂತ ದೊಡ್ಡದಾದ ಮಹಾಭಾರತ ಅಂತ ತಿಳ್ಕೊತಾನೆ? ಪ್ರಶ್ನೆ ಹೇಗಿದೆ ಇವತ್ತು? ಇವತ್ತು ಉದಾಹರಣೆಗೆ ಬೆಟ್ಟ ಹತ್ತಕ್ಕಾಗಲಿ ಅಥವಾ ಬೋರ್ಡ್ ಎವರೆಸ್ಟ್ ಹಚ್ಚಿಬಿಟ್ಟೆ ಅಂದಾಗ ಆಯ್ತು ಅಷ್ಟೇ. ಬೆಟ್ಟ ಹಾಕಾಗದ್ರೆ ಬನ್ನಿ, ಬೆಟ್ಟಕ್ಕೆ ಪ್ರೋಗ್ರಾಮ್ ಹಾಕೊಂಡಿದ್ದೇವೆ, ಮೌಂಟ್ ಎವರೆಸ್ಟ್ ಹೋಗ್ತಾ ಇದ್ದೇವೆ, ಬೆಟ್ಟಕ್ಕೆ ಯಾರು ಹತ್ತಕ್ಕಾಗಿಲ್ಲ ಅವರೆಲ್ಲ ಬನ್ನಿ ಕರ್ಕೊಂಡು ಹೋಗ್ತಾ ಎವರೆಸ್ಟ್ಗೆ ಅಂತ ಕೇಳಿದರೆ, ಎವರೆಸ್ಟ್ ದೊಡ್ಡದೋ ಈ ಬೆಟ್ಟ ದೊಡ್ಡದೋ? ನೀವು ಮಹಾಭಾರತನ ಎವರೆಸ್ಟ್ ಅಂತ ಕರೆದು ಮಂದಾಧಿಕಾರಿಗಳಿಗೂ ಬರೀತೀರಿ ಅಂತ ಕೇಳಿದರೆ ಏನು ಸ್ವಾಮಿ ಹೀಗೆಲ್ಲ ಹೇಳಿದ್ರೆ ಅಂತ ಕೇಳ್ತಾರೆ. ಎಷ್ಟು ಒಳ್ಳೆಯ ಪ್ರಶ್ನೆ ಇದು. ತಕ್ಷಣ ಉತ್ತರ ಕೊಡ್ತಾರೆ, ಆಚಾರ ವಾಕ್ಯ ಸರಿಯಾಗಿ ಓದಿಲ್ಲ ನೀನು. ವೇದವ್ಯಾಸಿಯವರು ಬರೆದಿದ್ದ ಮಹಾಭಾರತ ಎಷ್ಟು ಉಪಯುಕ್ತ ಗ್ರಂಥ ಅಂದರೆ ಮಂದಾಧಿಕಾರಿಗಳಿಗೆ ಬರೆದ್ರು, ಅದು ಯುಟಿಲಿಟಿ ಎಲ್ಲಿವರೆಗೆ ಬರೆದು? ಬ್ರಹ್ಮಾದಿ ದೇವತೆಗಳವರೆಗೂ ಬರುತ್ತ. ಅರ್ಥ ಆಯ್ತಾ? ಈಗ ಮುಖ್ಯಾಧಿಕಾರಿಗಳು ಮಹಾಭಾರತ ಓದಲಿಕ್ಕೆ ಯಾರು ಅಂದರೆ ಬ್ರಹ್ಮದೇವರೇ ಅಧಿಕಾರಿಗಳು, ಋಜುಗಳ ಅಧಿಕಾರಿಗಳು. ಆದ್ದರಿಂದ ಹಾಗೆ ಇವರಿಗೆ ಅಂತ ಹೌದು, ವೇದವ್ಯಾಸರ ಮ್ಯಾಜಿಕ್ ಅದು. ಸಾಮಾನ್ಯರಿಗೂ ಅದೇ ತಿಳಿಬೇಕು, ವಾಯುಬುದ್ಧವರಿಗೂ ಅದೇ ತಿಳಿಬೇಕು, ಈ ರೀತಿ ಬರೀತಾರೆ. ಆಚಾರ್ಯ ಸರೋವರ ಗ್ರಂಥಗಳು ಹಾಗೇನೆ. ಬಾಲಸಂಘಮಪಿ ಬೋಧಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಸಾಮಾನ್ಯರಿಗೂ ತಿಳಿಯುತ್ತೆ, ಭಾರಿ ಬುದ್ಧಿವಂತರಿಗೂ ತಿಳಿಯೋದಿಲ್ಲ. ಅದು ಆಚಾರ್ಯ ಮ್ಯಾಜಿಕ್ ಹಾಗೋ ವೇದವ್ಯಾಸರ ಮ್ಯಾಜಿಕ್ ಹಾಗೆ. ಶ್ರೀಶೂದ್ರ ಬ್ರಹ್ಮಬಂಧಗಳಿಗೂ ತಿಳಿಬೇಕು, ಬ್ರಹ್ಮಾದಿಗಳಿಗೆ ಮುಖ್ಯ ತಿಳಿಬೇಕು. ಅದನ್ನು ನೋಡಿ ಹೇಗೆ ಹೇಳ್ತಾರೆ, ಮೈವಂ ಬ್ರಹ್ಮಾದೀನಾಮಪಿ ಅತ್ರ ಅಧಿಕಾರಿತ್ವಾತ್. ಬ್ರಹ್ಮಾದಿ ದೇವತೆಗಳು ತಿಳಿತಕ್ಕಂಥ ಅರ್ಹತೆ ಪಡೆದಿರೋದ್ರಿಂದ ಎಲ್ಲರಿಗೂ ಕಾಮನ್ ಆಗಿ ಬರೆದ್ರಲ್ಲ, ಎಷ್ಟು ಗ್ರೇಟ್ ಇದು. ನಿಜವಾಗಲೂ ವೇದವ್ಯಾಸರ ಗ್ರಂಥ ಹೇಗಿದೆ, ವರ್ಸ್ಟ್ ಟು ಬೆಸ್ಟ್, ತೀರ ಲೋಯೆಸ್ಟ್ ಇಂದ ಹೈಯೆಸ್ಟ್ ವರೆಗೂ ತಿಳಿಬೇಕು ಆ ರೀತಿ ಬರೆದಿದ್ದಾರೆ. ನಮ್ಮಲ್ಲಿ ಯಾರು ಪೂರ್ತಿ ಅಹಂಕಾರ ಪಟ್ಟ ತಿಳಿಯಲ್ಲ, ಅನು ಬಿಯಾಂಡ್ ದೇರ್ ಸ್ಕೋಪ್. ಸುಮ್ಮ ಸ್ವಲ್ಪ ವಾಕ್ಯ ಕಥೆಗಳು ಓದಕ್ಕೆ ಹೋದ್ರೆ ಭಾರಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಅಹಂಕಾರ ಪಟ್ಬಿಟ್ರೆ ಸಾಧ್ಯ ಇಲ್ಲ, ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಅನುಗ್ರಹ ಇದನ್ನ ತಿಳಿದ ಮೇಲೆ ಕ್ರೆಡಿಟ್ ಅವ್ರಿಗೆ ಹೋಯ್ತು, ಇವರಿಗೆಲ್ಲ. ಅರ್ಥ ಆಯ್ತಾ? ಇಲ್ಲಿ ಮುಂದೆ ನೋಡಿ, ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ವೇದವ್ಯಾಸದೇವರ ಮ್ಯಾಜಿಕ್ ಅಂದ್ರೆ ಹೀಗೆ. ಇವತ್ತು ನಾವೇನ್ ಮಾಡ್ತೇವೆ, ಪ್ರೈಮರಿ ಸ್ಕೂಲಿಗೋಸ್ಕರ ವಿಜ್ಞಾನ, ಹೈಸ್ಕೂಲಿಗೋಸ್ಕರ ವಿಜ್ಞಾನ, ಅದರಲ್ಲೂ ಕೂಡ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು, ಫೈನಲ್ ಇಯರ್ ಸ್ಟೂಡೆಂಟ್ಸ್, ಫಸ್ಟ್ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ಕು, ಸೆಕೆಂಡ್ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ಕು, ಡಿಗ್ರಿ ಟೆಕ್ಸ್ಟ್ ಬುಕ್ ಆಯಿತು, ಆಮೇಲೆ ಪಿ ಜಿ ಟೆಕ್ಸ್ಟ್ ಬುಕ್ಕು, ಎಮ್ ಎಸ್ ಸಿ ಟೆಕ್ಸ್ಟ್ ಬುಕ್ ಅಂತ ಮಾಡಿ ಎಷ್ಟು ವೆರೈಟಿ ಟೆಕ್ಸ್ಟ್ ಬುಕ್ಸ್ ಇದೆ. ಒಂದನೇ ಕ್ಲಾಸಿಂದ ತೊಗೊಂಡು ಹೋದರೆ ಇದರಲ್ಲಿ ಅದೇ ಅರ್ಥಾತ್ ಸಂಬಂಧ ಇಲ್ಲ. ವೇದವ್ಯಾಸ ಹೇಗೆ ಬರೆದಿದ್ದಾರೆ ಮಹಾಭಾರತ ಅಂದರೆ, ಒಂದನೇ ಕ್ಲಾಸಲ್ಲಿ ನೋಡಿದ್ರು ಪಿ ಎಚ್ ಡಿವರಿಗೆ ಅದೇ ಪುಸ್ತಕ ಆಗ್ಬೋದು. ವೇದ ಆಚಾರ್ಯ ಸ್ವರೂಪದ ಎರಡೆರಡು ಬರಲಿಲ್ಲ, ಚಿಕ್ಕವರಿಗೆ ಸ್ವರೂಪ, ದೊಡ್ಡವರ ಸ್ವರೂಪ ಅಂತ ಬರಲಿಲ್ಲ. ಸುರಾಧ್ಯಾನರಾಂತ ಮುಕುಂದ ಪ್ರಸಾದ ತಿಮಂ ಮೋಕ್ಷಮೇತೆ ಭಜಂತೆ ಸರಿ. ದೇವತೆಗಳಿಗೂ ಅದೇ ಟೆಕ್ಸ್ಟ್ ಬುಕ್, ಇವರಿಗೂ ಅದೇ ಟೆಕ್ಸ್ಟ್ ಬುಕ್. ಬ್ರಹ್ಮದೇವರು ಓದಿದ್ರು ಅರ್ಥ ಆಗುತ್ತೆ, ಇದು ಸಾಮಾನ್ಯ ಚೂರು ಅರ್ಥ ಆಗುತ್ತೆ ಅಂದ್ರೆ ಎಂಥ ಮ್ಯಾಜಿಕ್ ಇದು? ಇದು ಯಾವುದು ಸಾಧ್ಯ? ಇದು ದೇವರಿಗೆ ಮಾತ್ರ ಸಾಧ್ಯ, ಉಳಿದವರಿಗೆಲ್ಲ ಸಾಧ್ಯ ಇಲ್ಲ. ಇದು ಯೋಚನೆ ಮಾಡಿದರೆ ನಿಜವಾಗ್ಲೂ ಕೂಡ ಅವರ ಅನುಗ್ರಹನೇ ಅನುಗ್ರಹ. ಅನ್ಯತ್ರ ಅಧಿಕಾರಿತ್ವ ಅಪಿ ಅತ್ರ ಬ್ರಹ್ಮಾದಿಗಳಿಗೆ ಪೂರ್ಣ ಜ್ಞಾನ ಇದೆ ಅವರಿಗೆ. ಸ್ಟಿಲ್ ಏನಾಗುತ್ತೆ ಅಂತ ಓದಿದಾಗ ಒಂದು ಸ್ಪೆಷಲ್ ಕ್ಲಾರಿಟಿ ಬರುತ್ತೆ. ಒಂದೇ ವಿಷಯನ ನಾವು ಎರಡನೇ ಸರ್ತಿ ಕೇಳಿದಾಗ ಪೂರ್ತಿ ಅದೇ ಆಗಿದ್ರು ಕೂಡ ಏನಾಗುತ್ತೆ, ಒಂದು ಹೊಸತನ ಬರುತ್ತೆ, ಜ್ಞಾನದಲ್ಲಿ ಹೊಸತನ ಬರುತ್ತೆ. ಅದಕ್ಕೆ ನಿತ್ಯ ಪಾರಾಯಣ ಮಾಡಿ ಅಂತ ಹೇಳೋದು. ಯಾವುದೇ ಗ್ರಂಥ ಎಷ್ಟು ಸರ್ತಿ ಹೇಳಿದ್ರು ಕೂಡ ಪ್ರತಿ ಸರ್ತಿ ಏನಾಗುತ್ತದ, ಒಂದು ಹೊಸ ಅರ್ಥ ಕೊಟ್ಟೇ ಕೊಡೋದು. ಲೌಕಿಕ ಗ್ರಂಥ ಹೊಸ ಅರ್ಥ ಕೊಡೋ ಬೋರ್ ಹೊಡಿಸಿಬಿಡುತ್ತೆ. ಲೌಕಿಕ ಗ್ರಂಥ ಮತ್ತೆ ಮತ್ತೆ ಕೇಳಿದಾಗ ಬೋರ್ ಹೊಡೆಯುತ್ತೆ, ಶಾಸ್ತ್ರ ಗ್ರಂಥ ಹೆಚ್ಚು ಕೇಳಿದಾಗ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುದು. ಇನ್ನು ಹೇಳೋದಾದ್ರೆ ಕೆಲವು ಪದಾರ್ಥ ಇರುತ್ತೆ, ಅದು ಮತ್ತೆ ಮತ್ತೆ ತೆಗೆದ್ರೆ ಏನಿರುತ್ತೆ ಅಲ್ಲಿ, ಹಲ್ಲೋವಾಗುತ್ತೆ, ಏನು ಉಪಯೋಗ ಇಲ್ಲ. ಕೆಲವನ್ನ ಕಬ್ಬನ್ನು ಅಗದಷ್ಟು ಏನಾಗುತ್ತದ, ಹೆಚ್ಚೆಚ್ಚು ರಸ ಕೊಡುತ್ತೆ, ಅಗದಷ್ಟು ರಸ ಕೊಡುತ್ತೆ. ಕೆಲವು ಕಲ್ಲಿಟ್ಕೊಳ್ಕೊಂಡ್ರೆ ಅಲ್ಲಿ ಮುರಿದೋಗುತ್ತೆ, ಹೊರತು ಏನು ಉಪಯೋಗ ಬರೋದಿಲ್ಲ. ಅದು ಶಾಸ್ತ್ರ ಗ್ರಂಥಗಳು ಅಂದ್ರೆ ಪುನಃ ಪುನಃ ಅದರ ಎಷ್ಟೇ ಕಬ್ಬನ್ನು ಒಗೆದ್ರು ಕೂಡ ರಸಕ್ಕೊಂದು ಲಿಮಿಟ್ ಇದೆ, ಒಂದು ಸ್ಟೇಜಲ್ಲಿ ಮುಗಿದೋಗುತ್ತೆ. ಮಹಾಭಾರತ ಆದಿಗಳು ಏನಾಗೋದಿಲ್ಲ, ಮುಗಿಯೋದೇ ಇಲ್ಲ. ಸಮುದ್ರ ನೀರು ಎಷ್ಟು ಜನ ಸ್ನಾನ ಮಾಡಿದ್ರೆ ಹೇಗಿರುತ್ತದ, ಎಷ್ಟು ಜನ ಸ್ನಾನ ಮಾಡಿ ಬಾಯಿ ಬಾತ್ರೂಮ್ ಹೋಗಿರ್ತಾರೆ, ಒಂದು ಎರಡು ಹಂಡೆ ನೀರು ಇರುತ್ತೆ, ನಾಲ್ಕು ನೀರು ಆಗಿರುತ್ತೆ ಅಂತ ಹೇಳ್ಬಿಡ್ತಾರೆ. ಸಮುದ್ರಕ್ಕೆ ಹೋಗಿ ನೀರಾಯ್ತು ಅಂತ ಯಾರು ಹೇಳ್ತಾರ, ನದಿಗೆ ಹೋಗಿ ನೀರಾಯ್ತು ಅಂತ ಹೇಳ್ತಾರ. ಇದು ಜ್ಞಾನ ಸಮುದ್ರ ಆದ್ದರಿಂದ ಎಷ್ಟು ಜನ ಎಷ್ಟು ಸರ್ತಿ ಕೇಳಿದ್ರು ಕೂಡ ಏನಾಗೋದಿಲ್ಲ, ಅದು ಏ ಹಾಗೆ ಇರುತ್ತೆ. ಏನು ಮಾಡಕ್ಕೆ ಹೋಗ್ಬೇಕು, ಒಂದೇ ಪುಸ್ತಕ ನಾ 1000 ಜನ ಓದ್ಬೋದು. ಒಂದೇ ಕೆಜಿ ಅಕ್ಷನ್ ಎಷ್ಟು ಜನ ಊಟ ಮಾಡ್ತಾರೆ, ಒಂದೇ ಕೆಜಿ ಹಾಕಿದ್ದಾರೆ ಒಬ್ಬರೇ ಮಾಡಿಬಿಡ್ತಾನೆ ಕೆಲವು ಸಲ. ಆದರೆ ಅದೇ ಒಂದೇ ಪುಸ್ತಕ 1000 ಜನ ಓದ್ಬೋದು. ಒಂದಪ್ಪ ಪರಂಪರೆ ಒಂದು ಪುಸ್ತಕ ನೀವು ಅನ್ನ ಎಷ್ಟೇ ಇಟ್ಕೋಬಹುದು, ಮೂರ್ ತಾಸಿನ ಮೇಲೆ ಮೈಲಿಗೆ ಆಗಿಬಿಡುತ್ತೆ, ಹಳಸ್ಲೋಗುತ್ತೆ. ಪುಸ್ತಕ ಸರ್ವ ಮೂಲಕ ನಮ್ಮ ಮುತ್ತಾತನ ಕಾಲದ ಒಂದು ಇಟ್ಕೊಂಡ್ರೆ ಹೇಗಿರ, ಮುತ್ತಾತನ ಕಾಲದ ಅನ್ನ ಅಂದ್ರೆ ಗತಿ ಏನಾಗಬೇಕು ಅದಕ್ಕೆ. ಸೊ ಅನ್ನ ಜ್ಞಾನ ಏನಾಗೋದಿಲ್ಲ, ಯಾವಾಗಲೂ ಕೂಡ ಹಳಸೋದಿಲ್ಲ, ಹಳೇದಾಗೋದಿಲ್ಲ, ಅದಕ್ಕೆ ಮಹತ್ವ ಜಾಸ್ತಿ ಆಗುತ್ತೆ. ಆ ಅರ್ಥದಲ್ಲಿ ಎಷ್ಟೋ ಜನ ಹಳೆಯ ಪುಸ್ತಕ ಇರುತ್ತೆ ಅಂತ ತಿಳ್ಕೊಬೋಣ. ಅದೇನ್ ಮಾಡಿದ್ರು ಕೊಡೋದಿಲ್ಲ, ಆ ಕೆಲವರು ಮೂರ್ಖತನದಿಂದ ಕೊಡೋದಿಲ್ಲ, ಆ ವಿಚಾರ ಬೇರೆ. ಇದು ಹೊಸ್ತವ್ರು ಕೊಟ್ಟರೆ ಯಾತಕ್ಕೆ ಕೊಡೋದಿಲ್ಲ ಅಂದ್ರೆ, ಜ್ಞಾನಿಗಳು ಮುಟ್ಟಿದ ಪುಸ್ತಕ ಇದು, ದೊಡ್ಡದವರು ಅವರಿಗೆ ಕೊಟ್ಟಿದ್ದು, ಅವರು ಪರಿಚಯ ಮಾಡಿದ್ದಾರೆ, ಅದೇ ನಮ್ಮ ದೊಡ್ಡ ಭಾಗ್ಯ ಅಂತ ಹೇಳ್ತಾರೆ. ಆ ಪುಸ್ತಕ ಹರಿದೋಗಿರುತ್ತೆ, ಮತ್ತೆ ಹರಿದೋಗಿದ್ರು ಕೂಡ ಅದರಿಂದ ಸನ್ನಿಧಾನ ಹೊಸ ಪುಸ್ತಕಕ್ಕಿಂತ ಜಾಸ್ತಿ ಇದೆ. ಈ ವ್ಯಾಲ್ಯೂ ಯಾವುದಕ್ಕಿದೆ, ಲೌಕಿಕ ಗ್ರಂಥಗಳಿಗಿಲ್ಲ, ಯಾವುದಕ್ಕೆ ಇರೋದಿಲ್ಲ, ಶಾಸ್ತ್ರ ಗ್ರಂಥಕ್ಕೆ ಮಾತ್ರ. ಕಲಿಯಲ್ಲಿ ನಾಳೆ ದಿವಸ ಏನ ಹೊಡಿಬೇಕಾದ್ರೆ ಹೊಳಸ್ಬೇಕಷ್ಟೇ, ಹೊಡಿಬೇಕಂದ್ರೆ ಹೊಳಸೋದು ಅಂತ ಅರ್ಥ. ಹೊಳಸ್ಬೇಕಾದ್ರೆ ಯಾರು ಹೊಳಸ್ಬೇಕನ್ನ, ಪರಿವಾಯುಗಳಿಂದ ಶುರುವಾಗಿ ದೊಡ್ಡವರೆಲ್ಲ ಅನುಗ್ರಹ ಮಾಡಬೇಕು. ನಾಳೆ ಅದನ್ನು ಮುಂದುವರೆಸೋಣ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ.